हरिः ओं श्रीगुरुभ्यो नमः। अभ्रमं भङ्गरहितम् अजडं विमलं सदा आनन्दतीर्थमदलं भजेतापत्रयापहं मिथ्यासिद्धान्तदुध्वान्तविध्वंसनविचक्षणः त्रितीर्थाकृतनिर्भासतां नो हृदम्बरे अर्थिकलिप्तकल्पोऽयं प्रत्यर्थिगतकेसरि व्यासतीर्थगुरुर्भूयाद् अस्मदिष्टातसिद्धये तपो विद्याविरक्त्यादि सद्गुणोगाकरानं वादिराजगुरून् वन्दे हैग्रीवपदाश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अतिन्दयाळवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्धिं च मनोरथाः। देवं नारायणं नत्वा सर्वदोषविवचितं परिपूर्णं गुरुंसान् गीतार्थं वक्ष्यामि लेशतः समस्तगुणसम्पूर्णं सर्वदोषविवचितं नारायणं नमस्कृत्य गीतातात्पर्यमुच्यते। गुणगणनिलयं पतिं रमायाः जगदगदहनं च वासवीसूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। हरिः ओं श्रीगुरुभ्यो नमः। नावु भगवद्गीतेयल्लि अन्तवन्त इमे देहाः आ श्लोकक्के तात्पर्यदल्लि विस्तारवागि ಜೀವಬ್ರಹ್ಮರ ಭೇದ ಅಲ್ಲಿ ಮುಖ್ಯವಾದ ಅಂಶ ಆಗಿದೆ. ಯಾಕಂದರೆ ತಸ್ಮಾತ್ ಇದ್ಯ ಸ್ವಭಾರತ ಅಂತ ಹೇಳಿದಾಗ ನಾವು ಭಗವಂತನನ್ನು ಮೋಕ್ಷಕ್ಕಾಗಿ ಉಪಾಸನೆ ಮಾಡಬೇಕಂದರೆ ಜೀವ ಬ್ರಹ್ಮ ಒಂದೇ ಆದರೆ ಅಂಥ ಮೋಕ್ಷವೇ ಅಲ್ಲ, ಅದರಲ್ಲಿ ಉಪಾಸನಾ ಅವಕಾಶವೇ ಇಲ್ಲದೇ ಇರುವಂಥದ್ದು. ನಮಗೆ ನಾವೇ ನಮಸ್ಕಾರ ಮಾಡುವುದು, ನಮಗೆ ನಾವೇ ಸ್ತೋತ್ರ ಮಾಡುವುದು ಅನ್ನೋದು ಅರ್ಥವಿಲ್ಲದ ಮಾತಾಗತ್ತೆ. ಜೀವನಿಗೂ ದೇಹಕ್ಕೂ ಭೇದ ಇದ್ದರೂ ಜೀವ ಪರಮಾತ್ಮ ಭೇದವನ್ನು ಕೂಡ ಒಪ್ಪಲೇಬೇಕು ಅಂತ ಹೇಳಿ ಅದಕ್ಕೆ ಅವರು ಮಹಾವಾಕ್ಯಗಳು ಅಂತ ಯಾವುದು ಉಪನಿಷತ್ಗಳು ಹೇಳಿದ್ದಾರೋ ಅದು ಅಂತಹ ಮಹಾವಾಕ್ಯ ಅನ್ನೋ ಪ್ರಯೋಗವೇ ಎಲ್ಲಿ ಇಲ್ಲ. ಆದರೆ ಅವರು ಮಹಾವಾಕ್ಯ ಅಂತ ಪ್ರಯೋಗ ಮಾಡಿದ್ರೆ ಸರಿ, ಏನೋ ಹೇಳಿದ್ದಾರೆ ಮಹಾವಾಕ್ಯಗಳು, ಗ್ರ್ಯಾಂಡ್ ಸ್ಟೇಟ್ಮೆಂಟ್ಸ್, ಪ್ರೊಫೌಂಡ್ ಸ್ಟೇಟ್ಮೆಂಟ್ಸ್ ಅಂತೇಳೋ ಕೊಡ್ತಾರೆ. ಅವುಗಳನ್ನು ನೋಡಿದಾಗ ಕೂಡ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮುಂತಾದ ವಾಕ್ಯಗಳು, ಅಲ್ಲಿ ತತ್ವಮಸಿ ಅನ್ನುವ ವಾಕ್ಯಕ್ಕೆ ನಾವು ಆಚಾರ್ಯರು ಸಂಕ್ಷೇಪವಾಗಿ ಅಲ್ಲಿ ಹೇಳಿದ್ದಾರೆ ಗೀತೆಯಲ್ಲಿ, ಯಥಾ ಪಕ್ಷಿ ಚ ಸೂತ್ರಂ ಚ ನಾನಾ ವೃಕ್ಷ ಸಾಪಿ ಅಂಥೇಳಿ ಹಾಗೆ ಸಂಕ್ಷೇಪವಾಗಿ ದೃಷ್ಟಾಂತಗಳು ಕೂಡ ಭೇದವನ್ನೇ ಹೇಳುತ್ತೆ ಅಂಥೇಳಿ. ಅದನ್ನು ನಾವು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಉಪನಿಷತ್ತಿನ ಮೂಲಕವಾಗಿ ಉಪನಿಷತ್ತಿಗೆ ಹೋಗಿ ಅಲ್ಲಿ ಅರ್ಥಗಳನ್ನು ನೋಡ್ತಾ ಬಂದಿದ್ದೀವಿ. ಸೊ ಆ ಸಂದರ್ಭದಲ್ಲಿ ನಮಗೆ ಶ್ವೇತಕೇತುವಿಗೆ ಉದ್ದಾಳಕ ಹೇಳುವ ಮಾತುಗಳು ಅಲ್ಲಿ ಹೇಳ್ತಾನೆ. ತಸ್ಯಕ್ವ ಮೂಲಸಾ ಸ್ಯಾದ್ ಅನ್ಯತ್ರ ಅದ್ಭ್ಯೋದ್ಭ್ಯ ಸೌಮ್ಯ ಶೃಂಗೇನ ತೇಜೋ ಮೂಲಮನ್ವಿಚ್ಛಾಸನ್ ಮೂಲಾ ಸೌಮ್ಯೇಮಾ ಸರ್ವಾ ಪ್ರಜಾ ಸದಾಯತನಃ ಸತ್ತಿಷ್ಠಾ ಯಥಾ ಕಲ ಸೌಮ್ಯ ಇಮಾ ತಿಸ್ರೋ ದೇವತಾ ಅಂಥೇಳಿ ಅದೆಲ್ಲ ಹೇಳುವಾಗ ಅಲ್ಲಿ ಆ ಅರ್ಥವನ್ನು ನಾವು ನೋಡಿದ್ದೀವಿ. ಒಂದು ಅಂಕುರದಲ್ಲಿ ಇರುವಂತಹ ಭಗವಂತನ ವ್ಯಾಪಾರಗಳು ಹೇಗೆ ನಡೆಯುತ್ತೆ ಅಂಥೇಳಿ, ಅಂದರೆ ಅನ್ನದ ಅಭಿಮಾನಿ ಜಲಾಭಿಮಾನಿಯಲ್ಲಿ ಹೋಗುವುದು, ಜಲಾಭಿಮಾನಿ ತೇಜೋಭಿಮಾನಿಯಲ್ಲಿ ಹೋಗುವುದು ಅಂತ ಹೇಳಿದಾಗ ಯಾವ ಯಾವ ದೇವತೆಗಳ ವಿಚಾರ ಬರುತ್ತೆ ಅಲ್ಲಿ ಅಂತ ಹೇಳಿ ಅದನ್ನು ನಾವು ನೋಡುವಾಗ ಅಲ್ಲಿ ಕೆಲವು ಸಮಾಚಾರಗಳು ನಮಗೆ ಬರುತ್ತೆ. ಸೊ ಅದರ ಒಂದು ಉದ್ದೇಶ ಏನು ಅಂಥೇಳಿ ಅದು ನೋಡೋಣ. ಇಲ್ಲಿ ಏನಂತ ಹೇಳಿದರೆ ನೋಡ್ರಿ, ಅನ್ನದ ಅಭಿಮಾನಿ ರುದ್ರದೇವರು ಅಂಥೇಳಿ, ಜಲದ ಅಭಿಮಾನಿ ಪ್ರಾಣದೇವರು, ತೇಜೋ ಅಭಿಮಾನಿ ಲಕ್ಷ್ಮೀದೇವಿ ಅಂಥೇಳಿ. ಆ ಅಂಕುರವನ್ನು ನೋಡಿದಾಗ ಕೂಡ ಅಲ್ಲಿ ಒಂದೊಂದು ಅನ್ನ ನೀರಿಗೆ ಆಶ್ರಯ ಮಾಡಿಕೊಂಡಿರುತ್ತೆ, ನೀರು ತೇಜಸ್ಸನ್ನು ಆಶ್ರಯ ಮಾಡಿಕೊಂಡಿರುತ್ತೆ, ಹೀಗೆ ಒಂದಕ್ಕೊಂದು ಆಶ್ರಯ ಮಾಡಿಕೊಂಡಿರುತ್ತೆ. ಆ ಪ್ರಮೇಯ ನಮಗೆ ಗೊತ್ತಿರುವಂಥದ್ದು ಅನ್ನಮಶ್ರಿತಂ ತ್ರೇಧಾ ವಿಧೀಯತೆ ಇತ್ಯಾದಿ, ಅಂದರೆ ಅನ್ನ ಮೂರು ಭಾಗ ಆಗಿ ಹಾಗೆ ದೇಹದಲ್ಲಿ ಉಪಯೋಗಗೊಳ್ಳುತ್ತೆ ಇತ್ಯಾದಿಗಳಂದರೆ ಅತ್ಯಂತ ಸ್ಥೂಲವಾದದ್ದು, ಮಧ್ಯದಲ್ಲಿರುವಂಥದ್ದು ಅತ್ಯಂತ ಸೂಕ್ಷ್ಮವಾದದ್ದು, ಹೇಗೆ ನಮ್ಮ ದೇಹ ವ್ಯಾಪಾರಗಳಿಗೆ ಮನೋವ್ಯಾಪಾರಗಳಿಗೆ, ಅದೇ ವಿಧವಾಗಿ ಒಳಗಿರುವ ಒಂದು ಶಕ್ತಿಗೂ ಕೂಡ ನಮಗೆ ಹೇಗೆ ಹೋಗುತ್ತೆ ಅಂಥೇಳಿ ಇದೆಲ್ಲ ಹೇಳುವಾಗ ಅಲ್ಲಿ ದೇವತೆಗಳ ದೇಹ ಅದರ ಲಯವಾಗುವ ಪ್ರಕಾರ ಕೂಡ ಅಲ್ಲಿ ಅಡಗಿದೆ. ಅಂದರೆ ಮರಣವಾಗಲಿ ಮುಕ್ತಿಯಾಗಲಿ ಎಲ್ಲವೂ ಕೂಡ ಭಗವಂತನ ಅಧೀನ ಅಂತ ನಾವು ಹೇಳ್ತೀವಿ. ಆವಾಗ ಜೀವ ಈಶ್ವರನಿಂದ ಅಭಿನ್ನ ಅಲ್ಲ, ಭಿನ್ನನೇ ಆಗಿರ್ತಾನೆ ಅಂತೇಳಿ. ಇವನ್ ಚತುರ್ಮುಖ ಮುಕ್ತ ಆಗುವ ಕೂಡ, ಅಂದರೆ ಚತುರ್ಮುಖನಿಗೆ ಮುಕ್ತಿಕಾಲ ಬಂದಾಗ ಎಲ್ಲ ದೇವತೆಗಳು ವಾಕ್ ಇಂದ್ರಿಯಕ್ಕೆ ಅಭಿಮಾನಿಯಾದಂಥ ಪಾರ್ವತಿಯಲ್ಲಿ ಹೋಗಿ ಸೇರ್ತಾರೆ, ಅವಳು ಮನಸ್ಸಿಗೆ ಅಭಿಮಾನಿಯಾದಂತಹ ರುದ್ರನಲ್ಲಿ ಹೋಗಿ ಸೇರ್ತಾರೆ, ರುದ್ರದೇವರು ಮುಖ್ಯ ಪ್ರಾಣನಲ್ಲಿ ಹೋಗಿ ಸೇರ್ತಾರೆ. ಅಂದರೆ ಹೋಗಿ ಸೇರುವುದು ಅಂದರೆ ಅವರ ಅಧೀನರಾಗಿರುವುದು. ಆ ಮುಖ್ಯ ಪ್ರಾಣ ದೇವರು ಅಂದರೆ ಬ್ರಹ್ಮ. ಆ್ಯಕ್ಚುಲಾಗಿ ಚತುರ್ಮುಖ ಮುಖ್ಯ ಪ್ರಾಣ ಬ್ರಹ್ಮ ಅಂತ ಹೇಳುವಾಗ ನಾವು ನಿಜವಾಗಿ ವಾಯುದೇವರು ನೆಕ್ಸ್ಟ್ ಕಲ್ಪದಲ್ಲಿ ಬ್ರಹ್ಮ ಆಗ್ತಾರೆ, ಆದರೆ ವೇದಗಳಲ್ಲಿ ಆ ಮಾತು ಬಂದಾಗ ಬ್ರಹ್ಮದೇವರು ಅಂದರೆ ಮುಕ್ತಿಗೆ ಸಿದ್ಧರಾಗಿರುವ ಬ್ರಹ್ಮದೇವರು ಅಂತಲೇ ನಾವು ತಗೊಳ್ಳುವುದು. ಯಾಕಂದರೆ ಪ್ರಾಣದೇವರಾಗಿ ಅವರಿಗೆ ಮುಕ್ತಿ ಇಲ್ಲ, ಗೊತ್ತದು. ಸೊ ಆದ್ದರಿಂದ ಆ ಶಬ್ದಗಳನ್ನು ಪ್ರಯೋಗ ಮಾಡುವಾಗ ಯಥಾಯೋಗ್ಯವಾಗಿ ನಾವು ಅದನ್ನು ಅನ್ವಯ ಮಾಡ್ಕೋಬೇಕು. ಅದಾದ ಮೇಲೆ ಅವರು ಲಕ್ಷ್ಮಿಯಲ್ಲಿ ಹೋಗಿ ಸೇರಿದಾಗ ಲಕ್ಷ್ಮೀದೇವಿ ಭಗವಂತನ ಲಯ ಆಗ್ತಾನೆ. ಈ ಲಯ ಆಗುವುದು ಅಂತ ಪ್ರಯೋಗ ಮಾಡ್ತಾರೆ. ಲಯ ಆಗುವುದು ಅಂತ ಹೇಳುವಾಗ ಅದ್ವೈತಪರವಾದ ಲಯವನ್ನು ಅಂದರೆ ಮರ್ಜ್ ಮರ್ಜ್ ಅಂತ ನಾವು ಇಂಗ್ಲೀಷ್ನಲ್ಲಿ ಆ ಮರ್ಜಿಂಗ್ ಅಂತ ಪ್ರಯೋಗ ಮಾಡ್ತಾರೆ. ಯೋಗ ಯುಕ್ತ ಮರ್ಜ್ ಆಗುವುದಂತೇಳಿ ಆ ಮರ್ಜಿಂಗ್ ಇಲ್ಲ ಲಯ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ಹೇಳಿದರೆ ಹೇಳ್ತಾರೆ, ಹರೇ ಅತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮ್ಯಾ ಪ್ರಕೀರ್ತಿತಃ ಅಂಥೇಳಿ ಸ್ಮೃತಿವಾಕ್ಯ ಇರುವಂತೆ ಆ ಲಯ ಅಂತ ಹೇಳಿದರೆ ಭಗವಂತನಿಗೆ ಅತಿ ಸಮೀಪದಲ್ಲಿ ಹೋಗುವುದು. ಲಯವಾಗುವುದು ಅಂದರೆ ಮರ್ಜ್ ಆಗಿ ಔಟ್ ಆಫ್ ಎಕ್ಸಿಸ್ಟೆನ್ಸ್ ಆಗುವುದಲ್ಲ, ಎಕ್ಸಿಸ್ಟೆನ್ಸೇ ಇಲ್ಲದೆ ಇರುವುದು. ಅದು ಅಂತಹ ಲಯದ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಹೇಳ್ತಾ ಇರುವುದು ಹೇಗೆ ಮುಕ್ತಿ ಸಮಯದಲ್ಲಿ ಒಂದೊಂದೊಂದೊಂದು ಹೇಗೆ ಹೋಗಿ ಸೇರ್ತಾರೆ ಅಂದರೆ ಅಧೀನವಾಗುವುದು, ಅತ್ಯಂತ ಸಮೀಪವನ್ನು ಪಡೆಯುವುದು ಅನ್ನುವ ಅರ್ಥದಲ್ಲಿಯೇ ಲಯ ಹೊರತು ಪೂರ್ತಿ ಔಟ್ ಆಫ್ ಎಕ್ಸಿಸ್ಟೆನ್ಸ್ ಆಗುವುದು ಲಯ ಅರ್ಥವಲ್ಲ. ಅದೇ ವಿಧವಾಗಿ ಇಲ್ಲಿ ಇಹಲೋಕದಲ್ಲಿ ಕೂಡ ಜೀವರೆಲ್ಲರೂ ಸಾಯೋದು ಅಂತೇಳಿ ದೇಹವನ್ನು ಬಿಡುವಾಗ ಹರಿ ಅಧೀನದಲ್ಲಿರ್ತಾರೆ ಅನ್ನುವ ಅಭಿಮಾನದಿಂದ ತತ್ವಾಭಿಮಾನ ದೇವತೆಗಳು ಹೇಗೆ ಹೋಗ್ತಾರೆ ಅಂದರೆ ಜೀವರ ಶರೀರದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ತತ್ವಾಭಿಮಾನ ದೇವತೆಗಳು. ಯಾವಾಗಲೂ ವ್ಯಾಪಾರ ಮಾಡ್ತಾ ಇದ್ದಾರೆ ತತ್ವಾಭಿಮಾನ ದೇವತೆಗಳು, ಯಾವಾಗಲೂ ಇರುವಂಥದ್ದು ಜೀವ, ಯಾವಾಗಲೂ ಇರುವಂಥದ್ದು ಮರಣವೇ ಇರಬಾರದು, ಅದೇ ಮರಣ ಆಗ್ತಾ ಇದೆ ಅಂದರೆ ದೇಹದಿಂದ ಅಗಲಿಕೆ ಅನ್ನೋದು ಆಗತ್ತೆ. ಆಗೋವಾಗ ಆ ದೇವತೆಗಳು ತಮ್ಮ ವ್ಯಾಪಾರವನ್ನು ಯಾವ ವಿಧವಾಗಿ ಅವಸಾನ ಮಾಡ್ತಾರೆ ಅನ್ನೋದು ಕೂಡ ಅದೇ ಪ್ರಕಾರವಾಗಿರುತ್ತೆ. ಅಂದರೆ ಮರಣಕ್ಕೆ ಆಸನ್ನರಾಗಿರುವ ಮನುಷ್ಯನನ್ನು ವಾಗೀಂದ್ರಿಯ ಅದು ಕೊನೆಯಾಗಿ ಮಾತು ನಿಂತು ಹೋಗುತ್ತೆ. ಆ ಎಲ್ಲ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರು ಹೋಗಿ ವಾಗೀಂದ್ರಿಯಲ್ಲಿ ಹೋಗಿ ಸೇರಿಕೊಳ್ತಾರೆ. ಸೊ ಅಂದರೆ ವಾಕ್ ಅಭಿಮಾನಿಯಾದ ಪಾರ್ವತಿ ದೇವಿಗೆ ಅವರು ಅಧೀನರಾಗ್ತಾರೆ. ಸೊ ಆವಾಗ ಮೊದಲು ವಾಗೀಂದ್ರಿಯ ವ್ಯಾಪಾರ ನಿಂತು ಹೋಗುತ್ತೆ. ಫಸ್ಟು ಹೋಗುವಾಗ ವಾಗಭಿಮಾನಿಯಾದಂತಹ ಪಾರ್ವತೀ ದೇವಿ ಅವಳು ವಾಕ್ ಶಕ್ತಿಯನ್ನು ನಿಲ್ಲಿಸಿಬಿಡ್ತಾಳೆ. ಎಲ್ಲರೂ ಆ ವಾಕ್ನಲ್ಲಿ ಹೋಗಿ ಸೇರುವುದು ಅಂತ ಹೇಳಿದರೆ ಎಲ್ಲ ವಾಕ್ಗೆ ಕೊನೆಯಾಗಿರುವಂಥದ್ದು ವಾಕ್. ಆಮೇಲೆ ವಾಕ್ ಕೂಡ ನಿಂತು ಹೋಗುತ್ತೆ. ವಾಗಭಿಮಾನಿಯಾದ ಪಾರ್ವತೀ ದೇವಿ ಆ ವಾಕ್ ಶಕ್ತಿಯನ್ನು ನಿಲ್ಲಿಸಿಬಿಡ್ತಾಳೆ. ನಿಲ್ಲಿಸುವುದಂದ್ರೆ ಏನು? ವಾಗಿಂದ್ರಿಯದ ವ್ಯಾಪಾರ ಇಲ್ಲದೆ ಹೋಗುತ್ತೆ. ವಾಗಿಂದ್ರಿಯ ವ್ಯಾಪಾರ ಇಲ್ಲದೆ ಹೋಗುವುದಂದ್ರೆ ಏನು? ಅಲ್ಲಿ ವಾಗೀಂದ್ರಿಯಕ್ಕೆ ಅಭಿಮಾನಿಯಾಗಿರೋ ವಾಗಭಿಮಾನಿಯಾದ ಪಾರ್ವತೀ ದೇವಿ ಮನಸ್ಸಿಗೆ ಅಭಿಮಾನಿಯಾದ ರುದ್ರನಲ್ಲಿ ಹೋಗಿ ಸೇರ್ತಾಳೆ. ಆದ್ದರಿಂದ ಮನಸ್ಸಿನ ವ್ಯಾಪಾರ ಇರುತ್ತೆ, ವಾಕಿನ ವ್ಯಾಪಾರ ನಿಂತು ಹೋಗುತ್ತೆ. ಆಮೇಲೆ ಆ ವಾಕಿನ ವ್ಯಾಪಾರ ನಿಂತ ಆದ ಮೇಲೆ ಮನಸ್ಸಿನ ವ್ಯಾಪಾರ ಇರುತ್ತೆ, ಅದು ರುದ್ರದೇವರು ಇರುವಂಥ ಆ ರುದ್ರದೇವರು ಪ್ರಾಣನಲ್ಲಿ ಹೋಗಿ ಸೇರ್ತಾರೆ. ಅಂದರೆ ಆ ಮನೋವ್ಯಾಪಾರವೂ ನಿಂತು ಹೋಗುತ್ತೆ, ಪ್ರಾಣ ವ್ಯಾಪಾರ ಮಾತ್ರ ಇರುತ್ತೆ. ಸೊ ಆ ರುದ್ರದೇವರು ಪ್ರಾಣನಲ್ಲಿ ಹೋಗಿ ತತ್ವಾಭಿಮಾನಿತ್ವೇನ ಅಲ್ಲಿ ಸೇರ್ತಾರೆ. ಆ ಪ್ರಾಣದೇವರು ಲಕ್ಷ್ಮೀದೇವಿಯಲ್ಲಿ ಹೋಗಿ ಸೇರ್ತಾರೆ, ಲಕ್ಷ್ಮೀದೇವಿ ಶ್ರೀಹರಿಯಲ್ಲಿ. ಆಮೇಲೆ ಭಗವಂತ ಎಲ್ಲರನ್ನು ಹೇಳಿಕೊಂಡು ಹೊರಗೆ ಬಂದುಬಿಡ್ತಾನೆ. ಹೀಗೆ ಪರಂಪರೆಯಿಂದ ಈ ಭಗವಂತನನ್ನು ಸೇರುವುದು. ಸೊ ಎಲ್ಲದರಲ್ಲಿ ಕೂಡ ಮುಕ್ತಿ ಪ್ರಕಾರದಲ್ಲಿ ಆಗಲಿ ಮರಣ ಪ್ರಕಾರದಲ್ಲಿ ಆಗಲಿ ಈ ವಿಧವಾಗಿ ಭಗವಂತನ ಅಧೀನರಾಗ್ತಾರೆ. ಆದ್ದರಿಂದ ಇಷ್ಟು ಮಧ್ಯ ಲೇಯರ್ಸ್ ಇರುವಾಗ ಆ ಅಭಿನ್ನದ ಸಂಶಯ ಬರಲು ಕೂಡ ಅವಕಾಶವಿಲ್ಲ. ಸೊ ಆದ್ದರಿಂದ ಸರ್ವನಿಯಾಮಕನಾಗಿ ಹರಿ ಇದ್ದಾನೆ ಅನ್ನುವ ವಿಷಯವನ್ನು ಶ್ವೇತಕೇತುವಿಗೆ ನೀನು ಈಶ್ವರನಲ್ಲ ಅಂತ ಹೇಳುವುದಕ್ಕಾಗಿ, ಅತತ್ವಮಸಿ ಅಂತ ಹೇಳುವುದಕ್ಕಾಗಿಯೇ ಇಷ್ಟು ಒಂದು ಸಮಾಚಾರ ಉಪನಿಷತ್ತಿನಲ್ಲಿ ಬರ್ತಾ ಇದೆ. ಆದ್ದರಿಂದ ಎಲ್ಲರೂ ಆಕ್ಷೇಪ ಮಾಡಿದಂತೆ ಒಂದು ಅಕಾರವನ್ನು ಸೇರಿಸ್ಬಿಡ್ತೀರಿ ನೀವು ನಿಮಗೆ ಬೇಕಾದಂತೆ ಹೇಳುವಂತೆ, ಅಲ್ಲವೇ ಅಲ್ಲ. ಎಲ್ಲವೂ ಬ್ಯಾಕ್ಗ್ರೌಂಡ್ ಇಷ್ಟು ಒಂದು ಫುಟ್ ಪ್ರಿಂಟ್ ಇಷ್ಟು ಒಂದು ಅಂಡರ್ಲೈಯಿಂಗ್ ಎಕ್ಸ್ಪ್ಲನೇಷನ್ ಕೊಟ್ಟೇ ಹೇಳ್ತಾ ಇರುವಾಗ ವೇದಕ್ಕೆ ಹಾಗೇ ಅರ್ಥ, ಅದೇ ಅಲ್ಲಿ ಉದ್ದೇಶವಾಗಿದೆ. ಆದ್ದರಿಂದ ಇಲ್ಲಿ ನೀವು ಪೂರ್ತಿ ವಾಕ್ಯ ಹೀಗಿದೆ, ಸ ಯೇಷೋ ಅಣಿಮ ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸ ಆತ್ಮಾ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯ ತು ಇತಿ ತಥಾ ಸೌಮ್ಯ ಇತಿ ಹ ಉವಾಚ ಅಂಥೇಳಿ ಅಲ್ಲಿ ಬರುವಂತಹ ಮಾತು. ಅಂದರೆ ನಾವು ಅದರ ಅರ್ಥವನ್ನು ನೋಡಿದ್ದೀವಿ, ಯೇಷಃ ಸ ಅನ್ನೋದು ಕೂಡ ಅದರ ಅರ್ಥ ಸಹ ಅಂದರೆ ನಿಯಾಮಕನಾಗಿರುವ ಪರಮಾತ್ಮ ಅಂಥೇಳಿ. ಯಾ ಯಾಪಯತಿ ಜ್ಞಾನಸ್ವರೂಪನಾಗಿದ್ದ ಸೊ ಸ ಯಾ ಅಂದರೆ ಯಾ ಯಾಪಯತಿ ಜ್ಞಾನಸ್ವರೂಪನಾಗಿದ್ದಾನೆ ಆದ್ದರಿಂದ ಅಂಥೇಳಿ, ಇಲ್ಲ ಸರ್ವರಿಗೆ ಪ್ರಿಯನಾಗಿದ್ದಾನೆ ಸತ್ಯಸಂಕಲ್ಪನಾಗಿದ್ದಾನೆ ಅನ್ನುವ ಕಾರಣದಿಂದ ಯೇಷಃ 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 ಇವನು ಸತ್ಯ ಅಂದರೆ ಎಲ್ಲವನ್ನು ಮಾಡುವವನು ಸತ್ಯಸಂಕಲ್ಪ ಏನು ಬಯಸಿದದಾಗುವವನು ಅವನು ಅಂಥೇಳಿ. ಅದಾದ ಮೇಲೆ ಅಣು ಅಣಿಮ ಅಣಿತ್ವೇನ ಮೀಯತೆ ಅಣಿಮ ಅಂತ ಹೇಳಿದರೆ ಸೂಕ್ಷ್ಮವಾದ ಅಣುವಂತೆ ಸೂಕ್ಷ್ಮವಾಗಿರುವ ಜ್ಞಾನಕ್ಕೆ ವಿಷಯನಾಗಿದ್ದಾನಾದ್ದರಿಂದ ಅಣುತ್ವೇನ ಮೀಯತೆ. ಆದ್ದರಿಂದ ಅಣಿಮ ಅಂತ ಹೇಳಿದರೆ ಸೂಕ್ಷ್ಮವಾದ ಜ್ಞಾನಕ್ಕೆ ವಿಷಯನಾಗಿರುವ ಕಾರಣದಿಂದ ಅಣಿಮ ಅಂತ ಕರೆಯಲ್ಪಡುವಂಥದ್ದು ಅದು. ಈ ಜಗತ್ತೆಲ್ಲ ಹರಿಸ್ವಾಮಿಯಾಗಿರುವಂಥದ್ದು ಆತ್ಮ ಅಂದರೆ ಸ್ವಾಮಿ. ಐತದಾತ್ಮ್ಯಮಿದಂ ಸರ್ವಂ ಅಂತ ಹೇಳಿದರೆ ಈ ಜಗತ್ತೆಲ್ಲವೂ ಕೂಡ ಆ ಪರಮಾತ್ಮನೇ ಆತ್ಮ ಅಂದರೆ ಸ್ವಾಮಿಯಾಗಿ ಇರುವಂಥದ್ದು, ಆ ಹರಿಯ ಅಧೀನದಲ್ಲಿಯೇ ಇರುವಂಥದ್ದು. ಆದ ಕಾರಣದಿಂದ ಐತದಾತ್ಮ್ಯಮಿದಂ ಸರ್ವಂ ಅಂತ ಹೇಳುವಂಥದ್ದು. ಆಮೇಲೆ ತತ್ ಸತ್ಯಂ ಸ ಆತ್ಮ, ತತ್ ಸತ್ಯಂ ತತ್ ಅಂದರೆ ತತ, ತತ್ ಅಂದರೆ ಅದು ಸತ್ಯ ಅನ್ನೋದು ಇದೆ, ಆದರೆ ವಿಶೇಷವಾದ ಅರ್ಥ ತತ್ ತತ ವ್ಯಾಪ್ತನಾಗಿದ್ದಾನೆ ಅಂಥೇಳಿ. ಆದ್ದರಿಂದ ತತ್. ಆಮೇಲೆ ಸತ್ಯ, ಸತ್ಯ ಅಂತ ಹೇಳಿದರೆ ಸತ್ಯ ಶಬ್ದಕ್ಕೆ ಅನೇಕ ವಿಧವಾದ ಅರ್ಥಗಳಿವೆ. ಒಂದು ಸತ್ಯ ಅಂದರೆ ಆನಂದ ಸ್ವರೂಪವನ್ನು, ಉತ್ಕೃಷ್ಟವಾದ ಆನಂದ, ಅತ್ಯಂತ ಆನಂದವನ್ನು ಇರುವಂಥದ್ದು. ಸೊ ಭಗವಂತ ಸತ್ಯಸಂಕಲ್ಪ ಏನು ಬಯಸಿದ್ದೇ ಅದು ಆಗುವಂಥದ್ದು, ಅದು ಆನಂದದ ಅಭಿವ್ಯಕ್ತಿ. ಆದ್ದರಿಂದ ಬಯಸಿದ್ದೆಲ್ಲ ಆಗುವಂಥದ್ದು ಅಂತಹ ಸತ್ಯ ಸ್ವರೂಪ ನಿತ್ಯ ಆನಂದ ಪೂರ್ಣ ಆನಂದ ಸ್ವರೂಪವನ್ನು ಹೇಳುತ್ತೆ. ಇಲ್ಲ ಸತ್ಯ ಅಂದರೆ ಸತ್ ಸಾಧುತ್ವ, ಸಾಧು ಸ್ವರೂಪ ಆದ್ದರಿಂದಲೂ ಸತ್ಯ. ಆದ್ದರಿಂದ ಸತ್ಯ ಅಂತ ತತ್ ಸತ್ಯಂ ಅಂತೇಳಿ. ಅದಾದ ಮೇಲೆ ಮತ್ತು ಸಕಾರ ಬರುತ್ತೆ, ಸ ಯ ಯೇಷೋ ಅಣಿಮ ಐತದಾತ್ಮ್ಯಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ. ಮತ್ತು ಸ ಅಂತ ಬರುತ್ತೆ ಅಲ್ಲಿ. ಮತ್ತು ಸಹ ಅಂದರೆ ಪೂರ್ಣ ಗುಣ ಇರುವ ಅಲ್ಲಿ ದುರ್ಜನರನ್ನು ನಾಶ ಮಾಡ್ತಾನೆ, ಸ ಸದಯತಿ. ಸೊ ದುರ್ಜನರನ್ನೆಲ್ಲ ನಾಶ ಮಾಡ್ತಾನಾದ್ದರಿಂದ ಸಹ ಅಂತ ಇನ್ನೊಂದು ಅರ್ಥವನ್ನು ಹೇಳ. ಯಾಕಂದರೆ ಮುಂಚೆ ಸಹ ಅಂತ ಹೇಳಿದಾಗ ಅವನು ಸರ್ವಶ್ರೇಷ್ಠನಾಗಿದ್ದಾನೆ ಆದ್ದರಿಂದ ಸಹ, ಇಲ್ಲಿ ಮತ್ತು ಸಹ ಅಂತ ಹೇಳಿದಾಗ ಅವನು ದುಷ್ಟ ದುರ್ಜನತ್ವವನ್ನು ದುರ್ಜನರನ್ನೆಲ್ಲ ನಾಶಗೊಳಿಸ್ತಾನೆ ಆದ್ದರಿಂದ ಸಹ ಅಂಥೇಳಿ. ಅದೇ ವಿಧವಾಗಿ ಆತ್ಮ ಅಂತ ಹೇಳಿದೆ, ಆ ತತ ಮೀ ಅದು ಪೂರ್ಣ ಗುಣತ್ವವನ್ನು ಅಲ್ಲಿ ಒಡೆಯ ಸ್ವಾಮಿ ಅಂತ ಆತ್ಮ ಅಂತ ಹೇಳಿದೆ. ಇಲ್ಲಿ ಆತ್ಮ ಅಂತ ಮತ್ತು ಬಂದಾಗ ಪೂರ್ಣ ಗುಣ ಇರುವವನು ಆತ್ಮ ಅಂತ ಹೇಳುವಂಥದ್ದು. ಆ ಕಾರಣದಿಂದ ಶ್ವೇತಕೇತೋ ಅಂತೇಳಿ ಹೇಳುವಾಗ ಆತ್ಮಾ ತತ್ವಮಸಿ ಶ್ವೇತಕೇತೋ, ಹೇ ಶ್ವೇತಕೇತು ಆತ್ಮ ಅತತ್ವಮ ಆತ್ಮ ಪೂರ್ಣಗುಣನಾದ ಆ ಪರಮಾತ್ಮ ಅವನು ಪೂರ್ಣಗುಣನಾದವನು, ಆದರೆ ನೀನು ಪೂರ್ಣಗುಣವಾದವನು ಅಲ್ಲ. ಆದ್ದರಿಂದ ಅತತ್ವಮಸಿ ನೀನು ಅವನಲ್ಲ. ದಟ್ ದ ವಾರ್ಟ್ ನಾಟ್, ದಟ್ ದ ವಾರ್ಟ್ ಅಲ್ಲ, ದಟ್ ದ ವಾರ್ಟ್ ನಾಟ್ ಅಂತ ಹೇಳಬೇಕಾಗಿದ್ದು. ಆದ್ದರಿಂದ ಅದನ್ನು ಹೇಳುವಂಥದ್ದು. ಸೊ ಹೀಗೆ ತಂದೆ ಹೇಳಿದಾಗ, ಉದ್ದಾಳಕ ಹೇಳಿದಾಗ ಮಗನಾದ ಶ್ವೇತಕೇತು ಅವನು ಹೇಳ್ತಾನೆ, ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯ, ಚೆನ್ನಾಗಿ ಇದೆ ಇದೆಲ್ಲ ವಿಷಯಗಳು, ನಾನು ಇದೆಲ್ಲ ನನಗೆ ಗೊತ್ತಾಗಲಿಲ್ಲ, ಆದ್ದರಿಂದ ಇದನ್ನು ಇನ್ನೂ ನನಗೆ ಹೇಳಿ, ಇನ್ನೂ ಚೆನ್ನಾಗಿ ಹೇಳ್ರಿ ಅಂಥೇಳಿ ಹೇಳುವಂಥದ್ದು. ಸೊ ಹೇಳುವಾಗ ಆವಾಗ ಆಗಲಿ ತಥಾ ಸೌಮ್ಯ ಹಾಗೆ ಹೇಳ್ತೀನಿ ಅಂಥೇಳಿ. ಇಲ್ಲಿ ಜೀವ ಈಶ್ವರಿಗೆ ಆ ಅತ್ಯಂತ ಭೇದವನ್ನು ಹೇಳುವಾಗ, ಆ ನಿಯಾಮಕತ್ವದ ವಿಷಯವನ್ನೆಲ್ಲವನ್ನು ಹೇಳುವಾಗ ನಮಗೆ ಬರುವ ಕೆಲವು ಸಂಶಯಗಳೇನಂತ ಹೇಳಿದರೆ, ಅಂದರೆ ಸಂಶಯ ಪೂರ್ವಪಕ್ಷದವರು ಕೇಳೋ ಪ್ರಶ್ನೆ ಹೇಳ್ಬೋದು, ಭಗವಂತ ಈಗ ಅಂಕುರದಲ್ಲಿದ್ದು ಅವಾಗೆಲ್ಲ ಮಾಡ್ತಾನೆ ಇವೆಲ್ಲ ಹೇಳಿದಾಗ ಆ ಕಾರಣ ನಿಮಿತ್ತ ಕಾರಣ ಉಪಾದಾನ ಕಾರಣ ಅಂತ ಎರಡು ವಿಧವಾಗಿ ವಿಭಾಗ ಮಾಡಿ ಅದನ್ನು ಸ್ಪಷ್ಟವಾಗಿ ಹೇಳಿದಂಥವರು ಆಚಾರ್ಯರು. ಅದಕ್ಕೆ ಮುಂಚೆ ಅವ್ರಿಗಿದ್ದರೂ ಈ ಸರಿಯಾದ ತಿಳುವಳಿಕೆಯನ್ನು ಇಟ್ಕೊಂಡು ಅದೆಲ್ಲ ಎರಡು ಒಂದೇ ಅಂದರೆ ಯಾರು ನಿಮಿತ್ತ ಕಾರಣ ಅಂದರೆ ಅವನು ಕೂಡ ವಿಕಾರವಾಗತ್ತೆ ಈ ವಿಧವಾಗಿ ಚಿಂತನೆಯನ್ನು ಇಟ್ಟುಕೊಂಡಿದ್ದರು. ಸೊ ಆದ್ದರಿಂದ ಇಲ್ಲಿ ನಾವು ನೋಡುವಾಗ ತಥಾ ಏತತ್ ಶೃಂಗ ಮುತ್ಪೇತಂ ಇದರಲ್ಲಿ ಶೃಂಗ ಶೃಂಗ ಅಂದರೆ ಅಂಕುರ ಸ್ಪ್ರೌಟ್ ಅಂತ ಹೇಳಿದಾಗ ಆ ಸ್ಪ್ರೌಟ್ ಬಂದಾಗ ಅದರ ಒಳಗೆ ಬೀಜದ ಒಳಗಿರುವ ಭಗವಂತ ಅವನೇ ವಿಕಾರವನ್ನು ಒಂದು ಈ ಸ್ಪ್ರೈಟ್ ಆಗುವಂತೆ ಅದೇ ವಿಧವಾಗಿ ಎಲ್ಲ ಕೂಡ ಎಲ್ಲೆಲ್ಲಿ ದೇವರಿದ್ದಾನೋ ಅವನೇ ವಿಕಾರವನ್ನು ಯಾಕೆ ಹೊಂದಬಾರದು, ವಿಕಾರ ಹೊಂದಬಹುದಲ್ಲವಾ ಅಂಥೇಳಿ ಈ ಪ್ರಶ್ನೆ ಬಂದಾಗ ಅಂದರೆ ಅಂಕುರಕ್ಕೂ ಅದೇ ವಿಧವಾಗಿ ಜಗತ್ತಿಗೆ ಕೂಡ ಹರಿ ಕಾರಣ ಆಗಿದ್ದಾನೆ, ಹರಿಯೇ ಜಗತ್ತಾಗಿ ಪರಿಣಾಮಗೊಂಡಿದ್ದಾನೆ ಅಂಥೇಳಿ ಹೀಗೆ ಪರಿಣಾಮವಾದ ಅಂತಾರಲ್ವಾ ಹಾಗೆ ಹೇಳುವಂಥದ್ದು ಅದು ಸರಿಯಲ್ಲ. ಹರಿ ಜಗತ್ರೂಪವಾಗಿ ಪರಿಣಾಮ ಹೊಂದುವನಲ್ಲ, ಒಂದು ಬೀಜದಲ್ಲಿ ತಗೊಂಡರೆ ಬೀಜದಲ್ಲಿ ಅಡಗಿರುವ ಹರಿಯೇ ಆ ಅಂಕುರವಾಗಿ ಒಂದು ವೃಕ್ಷ ಆದಾಗ ಹರಿಯೇ ವಿಕಾರವಾಗಿ ಹೊಂದಿದ್ದಾನಂತೆ ಅಲ್ಲವೇ ಅಲ್ಲ. ಯಾಕೆ ಅಂದರೆ ಆ ಬೀಜದಲ್ಲಿ ಹೇಗಾದರೆ ಭಗವಂತ ಅವನು ವಿಕಾರವಿಲ್ಲದೇನೆ ಅದು ಪೂರ್ಣವಾಗಿ ನಿರ್ವಿಕಾರನಾಗಿಯೇ ತಾನು ನಿಮಿತ್ತ ಕಾರಣ ಮಾತ್ರವಾಗಿ ಇದ್ದು ಉಪಾದಾನ ಕಾರಣವಾಗದೆ ಅಲ್ಲಿರುವ ಉಪಾದಾನ ಕಾರಣಗಳು ಯಾಕಂದರೆ ಅಲ್ಲಿ ನೀರು ಹಾಕ್ತೀವಿ ಅದರಲ್ಲಿ ಬೇಕಾದ ಆಹಾರ ಕೊಡ್ತೀವಿ ಅವು ಎಲ್ಲ ಅದಕ್ಕೆ ಹೋಗಿ ಸೇರುವಂತೆ ಮಾಡಬೇಕು ಅವನೇ ವಿಕಾರವಾಗುವುದಿಲ್ಲ. ಆ ಬೀಜಕ್ಕೆ ಏನು ಹಾಕದೆ ಅದು ತಾನಾಗಿ ಮೊಳಕೆ ಆಗಿ ಬರೋದಿಲ್ಲ, ಅದಕ್ಕೆ ಬೇಕಾದದ್ದೆಲ್ಲ ಹಾಕಿದರೆ ಅವೆಲ್ಲವೂ ಅದರಲ್ಲಿ ಹೋಗಿ ಸೇರುತ್ತೆ. ಆದ್ದರಿಂದ ಅದು ಅವೆಲ್ಲವೂ ಪರಿಣಾಮಗೊಳ್ಳುತ್ತೆ ಹೊರತು ಭಗವಂತ ಪರಿಣಾಮಗೊಳ್ಳುವುದಿಲ್ಲ. ಸೊ ಆದ್ದರಿಂದ ಭಗವಂತಕ್ಕೆ ವಿಕಾರ ಬರೋದಿಲ್ಲ ಅನ್ನುವುದಕ್ಕೆ ಬೀಜದ ವೃತ್ತಾಂತವೂ ಬರುತ್ತೆ. ಅದೇ ವಿಧವಾಗಿ ತಂದೆ ಮಗನ ಶರೀರಕ್ಕೆ ನಿಮಿತ್ತ ಕಾರಣ ಮಾತ್ರ ವಿಕಾರ ಕಾರಣ ಆಗುವುದಿಲ್ಲ, ಯಾಕಂದರೆ ತಂದೆ ಹಾಗೆ ಇರ್ತಾನೆ, ಮಗನಿಗೆ ಶರೀರ ಬರುತ್ತೆ ಆ ಶರೀರ ಬಂದು ಬೆಳೆದು ಶರೀರ ದೊಡ್ಡದಾಗತ್ತೆ. ಹೇಗಾದರೆ ಬೀಜದಲ್ಲಿರುವಂತಹ ಬೀಜದಲ್ಲಿ ಒಂದು ಜೀವನೂ ಇದ್ದಾನೆ, ಪರಮಾತ್ಮ ಇದ್ದಾನೆ ಬೀಜದಲ್ಲಿ, ಒಂದು ಜೀವವೂ ಇದೆ, ಆ ಜೀವ ಸಹಿತ ವಿಕಾರಗೊಂಡು ದೊಡ್ಡವನಾಗೋದಿಲ್ಲ. ಆ ಪರಮಾತ್ಮನಿಗೂ ವಿಕಾರವಿಲ್ಲ, ಆ ಜೀವನಿಗೂ ವಿಕಾರವಿಲ್ಲ. ಬೀಜದಲ್ಲಿ ಇರುವಂತಹ ಜೀವ ಹೇಗೆ ಅಂಕುರಕ್ಕೆ ನಿರ್ವಿಕಾರನಾಗಿ ಅಂದರೆ ತಾನು ಯಾವ ಪರಿಣಾಮವನ್ನು ಹೊಂದದೆ ನಿಮಿತ್ತ ಕಾರಣ ಮಾತ್ರ ಆಗಿ ಇದ್ದಾನೋ, ಹಾಗೆ ತಂದೆಯಾದರೆ ತನ್ನ ಮಗನ ಶರೀರಕ್ಕೆ ತಂದೆಗೆ ಯಾವ ವಿಕಾರವೂ ಆಗ್ತಾ ಇಲ್ಲ, ತಂದೆ ಹಾಗೆ ಇರ್ತಾನೆ, ಮಗನ ಶರೀರದಲ್ಲಿ ಬೆಳವಣಿಗೆ ಬರುತ್ತೆ. ಆದ್ದರಿಂದ ಆ ಮಗನ ಶರೀರ ಆಗುವುದಕ್ಕೆ ತಂದೆ ವಿಕಾರವಲ್ಲದೇನೆ ಆ ನಿಮಿತ್ತ ಕಾರಣ ಮಾತ್ರ ಆಗಿರ್ತಾನೆ. ಹೀಗೆ ಭಗವಂತ ನಿಮಿತ್ತ ಕಾರಣ ಮಾತ್ರ ಆಗಿದ್ದಾನೆ, ಉಪಾದಾನ ಕಾರಣ ಅಲ್ಲವ ಅನ್ನುವುದು ಈ ದೃಷ್ಟಾಂತಗಳಲ್ಲಿ ಕೂಡ ನಮಗೆ ಸ್ಪಷ್ಟವಾಗುತ್ತೆ. ಇದು ಪ್ರಮೇಯ ದೃಷ್ಟಾಂತದಿಂದ ಸಿದ್ಧಾಂತ ಮಾಡುವುದಿಲ್ಲ, ಸಿದ್ಧಾಂತ ಆಯಿತು, ಆ ಸಿದ್ಧಾಂತವನ್ನು ಅರ್ಥ ಮಾಡುವುದಕ್ಕೆ ದೃಷ್ಟಾಂತ. ದೃಷ್ಟಾಂತ ಹೀಗಿದೆ ಆದ್ದರಿಂದ ಅವನು ನಿರ್ವಿಕಾರ ಅಲ್ಲ, ನಿರ್ವಿಕಾರ ಅನ್ನುವುದಕ್ಕೆ ಬೇಕಾದಷ್ಟು ಪ್ರಮಾಣಗಳಿವೆ. ಆ ಪ್ರಮಾಣಗಳನ್ನು ಅರ್ಥ ಅದೇ ಹಾಗಾಗುತ್ತೆ ಹೇಗಾಗುತ್ತೆ ಅಂದರೆ ಪ್ರಶ್ನೆ ಬಂದಾಗ ಅರ್ಥ ಮಾಡಿಕೊಳ್ಳೋದಕ್ಕೆ ಮಾತ್ರ ದೃಷ್ಟಾಂತ ಅಷ್ಟೇ. ಆದ್ದರಿಂದ ದೃಷ್ಟಾಂತದ ಮೂಲಕವಾಗಿ ನಾವು ಸಿದ್ಧಾಂತ ಹೇಳ್ತಾ ಇಲ್ಲ, ಸಿದ್ಧಾಂತ ಇದೆ, ಎಲ್ಲ ವಿಷಯಗಳು ಹಾಗೆ ಹೇಳ್ತಾ ಇದೆ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮಾತ್ರ ದೃಷ್ಟಾಂತಗಳಷ್ಟೇ. ಅದೇ ವಿಧವಾಗಿ ಸನ್ಮೂಲಾಹ ಸೌಮ್ಯ ಅನ್ನೋದಕ್ಕೆ ಮಡಿಕೆಗೆ ಮಣ್ಣು ಉಪಾದಾನ ಕಾರಣ ಆಗತ್ತೆ ಹೊರತು ಮಣ್ಣೇ ಮಡಿಕೆ ಆಗತ್ತೆ. ಆದರೆ ಆ ಮಣ್ಣಿನ ಮಡಿಕೆಯನ್ನು ಮಾಡುವ ಕುಂಭಕಾರ ಅವನೇ ಮಡಿಕೆ ಆಗೋದಿಲ್ಲ, ಅಲ್ಲಿ ಉಪಾದಾನ ಕಾರಣ ನಿಮಿತ್ತ ಕಾರಣ ಸ್ಪಷ್ಟವಾಗಿ ಗೋಚರವಾಗುತ್ತೆ, ಅವು ನಾವು ಭಾಳ ನೋಡಿದ್ದೀವಿ. ಸೊ ಹೀಗೆ ಈ ಇವು ನಾವು ನೋಡುವುದರ ಮೂಲಕವಾಗಿ ನಮಗೆ ಆ ಭೇದ ಚೆನ್ನಾಗಿ ಗೊತ್ತಾಗತ್ತೆ. ಆಚಾರ್ಯರು ಭಾಷ್ಯದಲ್ಲಿ ಹೇಳ ಪ್ರಾಥಮ್ಯಾಚ ತೇಜಾದ್ಯ ಲಕ್ಷ್ಮೀ ದಯಿಸಿದ್ದಂ ತೇಜೋಭಿಮಾನಿ ಲಕ್ಷ್ಮೀ ಪ್ರಾಣಸದ ಅಭಿಮಾನಿತ ಅಂಥೇಳಿ ಈ ಅಭಿಮಾನಿತ್ವವನ್ನು ಎಲ್ಲ ಹೇಳಿ ಬರುವಾಗ ಯಥಾಶಕ್ನಿ ಶೂತೇನ ಪ್ರಬುದ್ಧ ಅದು ಆ ಹಕ್ಕಿಯನ್ನು ಒಂದು ಹಗ್ಗದಿಂದ ಕಟ್ಟಿ ಹಾಕಿ ಅದಿರುವಂಥದ್ದು ಆ ದೃಷ್ಟಾಂತ ನೋಡಿದ್ದೀವಿ. ಅಲ್ಲಿ ಹಕ್ಕಿ ಜೀವನ ದೃಷ್ಟಾಂತ ಅದು ಬೇರೆ, ಅದಕ್ಕೆ ಮೂಲವಾಗಿರುವಂತಹ ಒಂದು ಕಂಬ ಯಾವುದಿದೋ ಅದು ಬೇರೆ, ಅದು ಕಟ್ಟಿರುವಂಥದ್ದು ಅಲ್ಲಿ ಜೀವ ಬ್ರಹ್ಮ. ಆ ದೃಷ್ಟಾಂತಗಳು ಕೊಡುವಾಗ ಹೇಗೆ ನೋಡ್ರಿ, ಒಂದೊಂದೊಂದೊಂದು ಎಕ್ಸಾಂಪಲ್ಸ್ ಕೊಡುವಾಗ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಕ್ಲಾರಿಟಿ ಬರ್ತಾ ಎಲ್ಲಿ ಎಲ್ಲಿ ನಮಗೆ ಆ ಕನ್ಫ್ಯೂಷನ್ ಬರಲಿಕ್ಕೆ ಅವಕಾಶ ಇದೆ, ಜೀವ ಬ್ರಹ್ಮ ಐಕ್ಯವನ್ನು ಹೇಳುವ ಕನ್ಫ್ಯೂಷನ್ ಬರಲಿಕ್ಕೆ ಅವಕಾಶವಿದೋ ಆ ದೃಷ್ಟಾಂತವನ್ನು ಹೇಳ್ತಾ ಒಂದೊಂದು ವಿಸ್ತಾರ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಆದ್ದರಿಂದ ಆ ದೃಷ್ಟಾಂತಗಳನ್ನು ನೋಡಿದಾಗ ಜೀವಬ್ರಹ್ಮರ ಭೇದ ನಮಗೆ ಸ್ಪಷ್ಟವಾಗಿ ಗೋಚರವಾಗುವಂತೆ ಗೊತ್ತಾಗತ್ತೆ. ಸೊ ಅದಕ್ಕೆ ಯೋಸೋ ನೇಮನಾಥ ವಿಷ್ಣು ಸಾರ್ಥವಾಗಿರ್ತದೆ ಅಂಥೇಳಿ ಇವೆಲ್ಲ ಹೇಳುವಾಗ ಆ ದೃಷ್ಟಾಂತಗಳನ್ನು ನಾವು ನೋಡೋಣ. ಸೊ ಮೊದಲನೇ ದೃಷ್ಟಾಂತ ನೋಡಿ ಆಯಿತು. ಎರಡನೇ ದೃಷ್ಟಾಂತ ನೋಡಿದಾಗ ಯಥಾ ಸೌಮ್ಯ ಮಧುಕೃತೋ ನಿಶ್ತಿಷ್ಠಂತಿ ನಾನಾತ್ಯಯಾನಾಂ ವೃಕ್ಷಾಣಾಂ ರಸಾನಾಂ ಸಮಭಾರಮೇಕತಾಂ ಗಮಯಂತಿ ಅಂತ ಹೇಳಿ ಇಲ್ಲಿ ಹನಿಬಿ ದುಂಬಿ ಇರುತ್ತೆ, ಅದು ಒಂದೊಂದು ವೃಕ್ಷಕ್ಕೆ ಬೇರೆ 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 ವೃಕ್ಷಗಳಿಗೆ ಹೋಗಿ ಅಲ್ಲಿರುವ ಪುಷ್ಪ ರಸಗಳನ್ನು ಜೇನು ತುಪ್ಪ ಹನಿ ಅನ್ನುವುದು ಅದನ್ನು ತಗೊಂಡು ಬಂದು ಒಂದೊಂದು ಡ್ರಾಪ್ ತಗೊಂಡು ಮಕರಂದವನ್ನು ತಗೊಂಡು ಬಂದು ಆ ಮಕರಂದ ಅದರಲ್ಲಿ ಹೂವಿನಲ್ಲಿರುವಂತಹದ್ದು ಯಾವುದಿದೋ ಅದು ತಗೊಂಡು ಬಂದ ದುಂಬಿ ಹನಿ ಬೀ ಆ ಹನಿಯನ್ನು ಮಾಡುತ್ತೆ. ಮಾಡುವುದಂದರೆ ಏನು, ಅದರಲ್ಲಿ ಅಲ್ಲಿ ಬಂದು ಒಂದು ವಿಧವಾಗ ಅದರ ವಮನ ಇದ್ದಂತೆ ಅದು ಅದು ತಾನು ತಗೊಂಡು ಬಂದು ಆ ಜೇನು ಗೂಡಿನಲ್ಲಿ ಅದನ್ನು ಹಾಕತ್ತೆ. ಸೊ ಇಲ್ಲಿ ಜೇನು ಗೂಡು ಬೇರೆ, ಆ ರಸಗಳು ಒಂದೊಂದು ವೃಕ್ಷದ ರಸಗಳು ಅವು ಮಿಶ್ರವಾದ, ಯಾಕಂದರೆ ನೋಡ್ರಿ ಮಿಶ್ರವಾದಾಗ ಏನಾಗುತ್ತೆ, ಓಹೋ ಇವೆಲ್ಲ ಒಂದಾಗಿ ಬಿಡ್ತು, ಯಾಕಂದರೆ ಹನಿ ಡ್ರಾಪ್ ಅದಕ್ಕೆ ಇನ್ನೊಂದು ಹನಿ ಡ್ರಾಪ್ ಇನ್ನೊಂದು ಹನಿ ಡ್ರಾಪ್ ಸೇರಿದಾಗ ಎಲ್ಲ ಮರ್ಜ್ ಆಗೋಯ್ತು. ಸೊ ಭೇದ ಕಾಣುವುದಿಲ್ಲ, ಭೇದವೇ ಇಲ್ಲ. ಸೊ ಆದ್ದರಿಂದ ಜನಗಳಿಗೆ ಓಹೋ ಜೀವ ಬ್ರಹ್ಮ ಹೀಗೆ ಐಕ್ಯವಾಗ್ತಾರೇನೋ ಅನ್ನುವ ಭ್ರಮೆ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಈ ದೃಷ್ಟಾಂತ ಯಾಕೆ ಇಷ್ಟು ಇಂತಹ ದೃಷ್ಟಾಂತ ಕೊಟ್ಟಿದ್ದಾರೆ, ಚೆನ್ನಾಗಿ ಭೇದ ಇರೋ ದೃಷ್ಟಾಂತನ ಕೊಡ್ಬೋದಲ್ವ. ಈ ದೃಷ್ಟಾಂತ ಕೊಡುವಾಗ ಮಿಶ್ರ ಆಗೋಯ್ತು, ಆಲ್ ಹನಿ ಡ್ರಾಪ್ಸ್ ಮಿಕ್ಸ್ ಆಗಿ ಒಂದೇ ಹನಿ ಆಗೋಯ್ತು. ಆದ್ದರಿಂದ ಈ ದೃಷ್ಟಾಂತ ಹರಿ ಆ ದ ಎಂಟೈರ್ ಕ್ವಾಂಟಿಟಿ ಆಫ್ ಹನಿ ಇಸ್ ಲೈಕ್ ಎ ಹರಿ, ಒಂದೊಂದು ಡ್ರಾಪ್ ಆಫ್ ಹನಿ ಇಸ್ ಲೈಕ್ ಎ ಜೀವ, ಎಲ್ಲ ಮರ್ಜ್ ಆಗೋಯ್ತು. ಸೊ ಆದ್ದರಿಂದ ಹರಿ ಜೀವನಿಗೂ ಬ್ರಹ್ಮನಿಗೂ ಭೇದ ಇಲ್ಲ ಅನ್ನುವ ಭ್ರಮೆ ಬರಲಿಕ್ಕೆ ಅವಕಾಶ ಇದೆ. ಆ ದೃಷ್ಟಾಂತ ಕೊಡುವುದೇ ಹೀಗೆ ನೀವು ಭ್ರಮ ಪಟ್ಟರೂ ಕೂಡ ಅದು ಭ್ರಮ ಸರಿಯಲ್ಲ ಅನ್ನೋದು ತೋರಿಸುವುದಕ್ಕಾಗಿಯೇ ಇಂತಹ ದೃಷ್ಟಾಂತ ಕೊಟ್ಟಿದ್ದಾರೆ. ಅಂದರೆ ಎಲ್ಲಿ ಭ್ರಮ ಇರಲಿಕ್ಕೆ ಯಾಕೆ ಭ್ರಮ ಇರೋ ಅವಕಾಶ ಇರೋ ದೃಷ್ಟಾಂತ ಕೊಟ್ಟಿದ್ರೆ ಭ್ರಮ ಪಡುವವರಿದ್ದಾರೆ, ಭ್ರಮ ಪಡುವವರಿದ್ದಾರೆ ಅನ್ನೋದು ತೋರಿಸುವುದಕ್ಕಾಗಿಯೇ ಈ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಈ ದೃಷ್ಟಾಂತವನ್ನು ಅಂದರೆ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಆಫ್ ಎಕ್ಸಾಂಪಲ್ಸ್ ಅದು ಹೇಗೆ ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ಈ ಎರಡನೇ ದೃಷ್ಟಾಂತ ಇದು ಕೊಟ್ಟಾಗ ಈ ಪುಷ್ಪರಸಗಳು ಮಿಶ್ರ ಆದರೂ ಕೂಡ ಅಂದರೆ ನಾನು ಈ ಮರದ ರಸ, ಈ ಹೂವಿನ ರಸ ನಾನು, ಇನ್ನೊಂದು ಹೂವಿನ ರಸ ನಾನು ಅಂತ ಅದಕ್ಕೆ ಪರಸ್ಪರ ಭೇದ ತಿಳಿತಾ ಇಲ್ಲ, ಎಲ್ಲ ಒಂದೇ ಆಗಿಬಿಡ್ತು. ಅದನ್ನು ಎಲ್ಲ ಜೀವರು ತಾವೇ ಒಂದಾಗಿಬಿಟ್ಟು ಹರಿ ಆದಂತೆ ಇವೆಲ್ಲ ಸೇರಿಬಿಟ್ಟು ಹರಿ ಆಗಿಬಿಟ್ಟಂತೆ ಆಯಿತು ಅಲ್ಲವಾ ಅಂತ ಹೇಳಿ ಹೇಳಿದರೆ ಇಲ್ಲ. ಅದಕ್ಕೆ ಹೇಳ್ತಾ ಇದೆ ಹೇಳಿ ಉಪನಿಷತ್ತು ಹೇಳುತ್ತೆ ಏನಂತ ಹೇಳಿದರೆ ಯಥಾ ಸೌಮ್ಯ ಮಧುಕೃತೋ, ಮಧು ಅಂದರೆ ಹನಿ, ಮಧುಕೃತ ಅಂದರೆ ಮಧುವನ್ನು ಮಾಡುವಂಥದ್ದು ಹನಿಬಿ, ನಿಸ್ತಿಷ್ಠಂತಿ ನಾನಾತ್ಯಯಾನ ಅನೇಕ ವಿಧವಾದಂತಹ ವೃಕ್ಷಾಣಾಂ ರಸಾನಾಂ ಆ ಮರಗಳ ವೃಕ್ಷಗಳ ಪುಷ್ಪರಸಗಳನ್ನು ರಸಾನಾಂ ಸಮವಹಾರಂ ಅದನ್ನು ಸಮವಹಾರ ಮಾಡು ಮಿಶ್ರ ಮಾಡಿಕೊಂಡು ಏಕತಾಂ ಗಮಯಂತಿ ಒಂದೇ ಆಗಿಬಿಡ್ತಾ ಇದೆ ಅಂತ ಹೇಳಿದಾಗ ತೇ ಯಥಾ ತತ್ರ ನ ವಿವೇಕಂ ಲಭಂತೆ, ನಾವು ಇದ್ದದ್ದು ನಾವು ಇದೊಂದು ಅದಕ್ಕೆ ವಿವೇಕ ಇಲ್ಲ. ಇಫ್ ಯು ಟೇಕ್ ಐ ಥಿಂಕ್ ಆಫ್ ಅನಿ ಡ್ರಾಪ್ ಆಸ್ ಎ ಲಿವಿಂಗ್ ಥಿಂಗ್, ಐ ಹ್ಯಾವ್ ಬಿಲಾಂಗ್ ಟು ದಿಸ್ ಫ್ಲವರ್, ಐ ಬಿಲಾಂಗ್ ಟು ದಿಸ್ ಅಂತ ಗೊತ್ತಾಗೋದಿಲ್ಲ, ಹನಿ ಡ್ರಾಪ್ ಎಲ್ಲ ಒಂದಾಗಿಬಿಡುತ್ತೆ. ಸೊ ತತ್ರ ನ ವಿವೇಕಂ ಅಂದರೆ ಬೇರೆ ಬೇರೆ ಇದ್ದೀವಿ ಅನ್ನುವ ತಿಳುವಳಿಕೆ ಇಲ್ಲ, ವಿವೇಕಂ ನ ಲಭಂತೆ ಆ ವಿವೇಕ ಇಲ್ಲ. ಅಮುಷ್ಯ ಅಹಂ ವೃಕ್ಷಸ್ಯ ರಸ ಅಸ್ಮಿ, ಅಮುಷ್ಯ ಅಹಂ ವೃಕ್ಷಸ್ಯ ನಾನು ಈ ಮರದ ರಸ, ನಾನು ಈ ಮರದ ರಸ ಅಸ್ಮಿ ಅಂಥೇಳಿ ಇತ್ಯೇವಂ ಯಾವುದು ಇಲ್ಲ. ಆದರೂ ಕೂಡ ಸ್ವಾಮಿ ಇಮಾಹ ಸರ್ವಾಹ ಪ್ರಜಾ ಪ್ರತಿಸಂಪದ್ಯ ನ ವಿದುಹು ಸರಿ ಸಂಪತ್ಸ್ಯಾಮಹ, ಈ ವಿಧವಾಗಿ ತಮ್ಮ ತಮ್ಮ ಶರೀರದಲ್ಲಿರತಕ್ಕಂಥ ಸತ್ತಂತ ಕರೆಯಲ್ಪಡುವ ಹರಿಯಲ್ಲಿ ಅವನ ಜೊತೆಯಲ್ಲಿ ಸೇರಿ ನಾವೇ ಒಂದೇ ಆಗಿಬಿಡ್ತೀವಿ, ಎಲ್ಲ ಆಗಿಬಿಡ್ತೀವಿ ಅಂತ ನಮಗೆ ಭೇದ ಗೊತ್ತಾಗ್ತಾ ಇಲ್ಲ ಅಂತ ಕೆಲವರು ಭಾವನೆ ಮಾಡ್ತಾರೆ. ಆದರೆ ಅದು ಸರಿಯಲ್ಲ. ದಟ್ ಈಸ್ ಅಂದರೆ ಹೀಗೆ ನಿಮಗೆ ಅಪ್ಯಾರೆಂಟ್ ಭಾವನೆ ಬಂದರೂ ಕೂಡ ಆ ವಿಧವಾದಂತಹ ಅಭೇದವನ್ನು ತಿಳಿಯುವುದು ಸರಿಯಲ್ಲ. ಯಾಕಂದರೆ ಅಲ್ಲಿ ಕೂಡ ಪರಿಣಾಮ ವೃದ್ಧಿ ಅನ್ನುವುದಿದೆ. ಒಂದು ಡ್ರಾಪ್ ಆಫ್ ಹನಿ ಇನ್ನೊಂದು ಡ್ರಾಪ್ ಆಫ್ ಹನಿ ಸೇರಿದರೆ ಅದರ ಭೇದ ನಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಅದು ಎರಡು ಡ್ರಾಪ್ಸ್ ಆಫ್ ಹನಿ ಆಗುತ್ತೆ. ಇಟ್ ವಿಲ್ ನಾಟ್ ರಿಮೈನ್ ಎಸ್ ಒನ್ ಡ್ರಾಪ್ ಆಫ್ ಹನಿ, ಪರಿಣಾಮ ವೃದ್ಧಿ ಆಗ್ತಾ ಇದೆ. ಆದ್ದರಿಂದ ಭೇದ ಇದೆ ಅಲ್ಲಿ ನೋಡಿರಿ. ಅಷ್ಟೇ ಅಲ್ಲದೆ ಅಲ್ಲಿ ಹನಿ ಮಾತ್ರ ಅಲ್ಲ, ಗೂಡು ಜೇನುತುಪ್ಪ ಜೇನುತುಪ್ಪನ ಗೂಡು ಇದೆ ನೋಡಿರಿ. ಸೊ ಜೇನುತುಪ್ಪದ ಡ್ರಾಪ್ ಬೇರೆ ಇರೋದು ಮಾತ್ರವಲ್ಲ, ಜೇನುತುಪ್ಪದ ಗೂಡು ಬೇರೆ ಇದೆ, ಆ ಜೇನನ್ನು ಮಾಡುವ ದುಂಬಿಗಳು ಬೇರೆ ಆಗಿವೆ. ಸೊ ದುಂಬಿ ಬೇರೆ, ಜೇನು ತುಪ್ಪ ಬೇರೆ, ಜೇನುತುಪ್ಪದ ಗೂಡು ಬೇರೆ. ಈ ಎಲ್ಲ ಭೇದಗಳು, ಜೇನುತುಪ್ಪ ಜೇನುತುಪ್ಪ ಮರ್ಜಾಗೋದು ಮಾತ್ರ ನೋಡ್ತಾ ಇದ್ದೀರಾ, ಇವು ಎಲ್ಲವೂ ಅದನ್ನು ಜೇನುತುಪ್ಪ ತಗೊಂಡು ಬರುವುದು ಬೇರೆ ಇದೆ, ಗೂಡು ಬೇರೆ ಇದೆ, ಎಲ್ಲವೂ ಬೇರೆ ಬೇರೆ ಇದೆ. ಆದ್ದರಿಂದ ಆ ಭೇದವನ್ನೇ ನೀವು ತಿಳಿಯಬೇಕು, ಭೇದ ಇದೆ ಅನ್ನೋದು ಗೊತ್ತಾಗತ್ತೆ ಅಂಥೇಳಿ. ಆ ಭೇದ ತಿಳಿಯದೇ ಇದ್ದರೆ ಏನಾಗತ್ತೆ ಅಂಥೇಳಿ ಉಪನಿಷತ್ತು ಹೇಳುತ್ತೆ. ಈ ವಿಧವಾದ ಭೇದವನ್ನು ತಿಳಿಯದೇ ಇದ್ದರೆ ತ ಇಹ ವ್ಯಾಘ್ರೋವ ಸಿಂಹೋವ ವೃಕೋವ ವರಾಹೋವ ಕೀಟೋವ ಪತಂಗೋವ ತಂಶೋವ ಮಶಕೋವ ಯದ್ಯದ್ ಭವಂತಿ ತತ್ತದಾ ಭವಂತಿ ಅಂಥೇಳಿ. ಅಂದರೆ ಈ ಜೀವ ಶ್ರೀಹರಿ ಇವರ ಭೇದವನ್ನು ತಿಳಿಯಬೇಕು. ಆ ಭೇದ ತಿಳಿತಾ ಇದೆ, ಈ ಭೇದವನ್ನು ತಿಳಿಯದೆ ಎಲ್ಲ ಒಂದೇ, ಎಲ್ಲ ಪ್ರಾಣಿಗಳು ಒಂದೇ ಅಂತ ಹೇಳಿದರೆ ಅಂತಹ ಅವರು ಈ ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ವ್ಯಾಘ್ರ ಅಂದರೆ ಹುಲಿ ಆಗಿ ಆಗಿಯೋ ಸಿಂಹ ಆಗಿ, ಇಲ್ಲ ವೃಕ ಅಂದರೆ ತೋಳ ಅಂತಾರೆ ಅದು, ವರಾಹ ಅಂದರೆ ಹಂದಿ, ಕೀಟ ಅಂದರೆ ಇನ್ಸೆಕ್ಟ್ ಅಂಥೇಳಿ ಕೀಟ ಅಂಥೇಳಿ, ಪತಂಗ ಅಂತ ಹೇಳಿದ ದೀಪದ ಹುಳ ಇಂಥದ್ದು, ಇಲ್ಲ ನೊಣ ಇರು ನೊಣ ದುಂಬಿ ಐ ಮೀನ್ ಇತ್ಯಾದಿ ಪ್ರಾಣಿ ಅಂದರೆ ಅತ್ಯಂತ ನೀಚವಾದ ಯಾವ್ಯಾವ ಇದೆಲ್ಲ ಒಂದೇ, ಸಿಂಹ ಒಂದೇ ಹಂದಿ ಒಂದೇ ಎಲ್ಲ ಒಂದೇ, ಅದರಲ್ಲಿ ಭೇದ ಇಲ್ಲ ಅಂತ ಹೇಳಿದಂತೆ ಅಂಥ ಅವರು ಅಂದರೆ ಜೀವಬ್ರಹ್ಮ ಅಭೇದವನ್ನು ಚಿಂತನೆ ಮಾಡುವವರು ಆಯಾ ಪ್ರಾಣಿಗಳಾಗಿ ಹುಟ್ಟುತ್ತಾರೆ ಅಂಥೇಳಿ. ಅಂದರೆ ಅಷ್ಟೊಂದು ಅಲ್ಪಸ್ಥಿತಿಗೆ ಹೋಗ್ತಾರೆ. ಸೊ ಆ ಪ್ರಾಣಿ ತತ್ತದಾ ಭವಂತಿ ಅಂಥೇಳಿ, ಮಶ್ಕೋವ ಇದ್ಯದ್ ಭವಂತಿ ತತ್ತದಾ ಭವಂತಿ, ಯಾವುದಾದ್ರು ಹಾಗೆ ಆಗಿದೆ ಎಲ್ಲವೂ ಒಂದೇ, ಎಲ್ಲವೂ ಒಂದೇನಾ, ಆದರೆ ಯಾವುದು ಹೀಗೆ ತಿಳುವಳಿಕೆ ಇದೆ, ಆದ್ದರಿಂದ ಆ ಪ್ರಾಣಿಗಳಾಗೆ ಹುಟ್ಟುವುದು ಅಂಥೇಳಿ ಈ ವಿಧವಾಗಿ ಭಗವಂತ ಮಾಡ್ತಾನೆ ಅನ್ನೋದು ಇಲ್ಲಿ ಎಷ್ಟು ಒಂದು ಅದು ನಿಕೃಷ್ಟವಾದ ಚಿಂತನೆ ಅನ್ನೋದು ಉಪನಿಷತ್ತೇ ತಿಳಿಯುತ್ತೆ. ಆದ್ದರಿಂದ ಅದು ಹೇಳಿಬಿಟ್ಟು ಸೇ ಯೇಷೋ ಅಣಿಮ ಆಯ್ತದ ಆತ್ಮೀದಂ ಸರ್ವಂ ತತ್ಸತ್ಯಂ ಸ ಆತ್ಮತತ್ವ ವಿಷಯತಗೈತೋ. ಸೊ ಈ ದೃಷ್ಟ ಅಂತ ಹೇಳಿದ ಮೇಲೆ ಅದೇ ವಿಧವಾಗಿ ಈ ವಾಕ್ಯ ಈ ಸೆಗ್ಮೆಂಟ್ ಇದೆ ನೋಡ್ರಿ, ಒಂದೊಂದು ದೃಷ್ಟಾಂತ ಕೊಟ್ಟು ಆ ದೃಷ್ಟಾಂತ ಆದ ಮೇಲೆ ಈ ಸೆಗ್ಮೆಂಟ್ ಇದರ ಅರ್ಥ ಸೇಮ್ ಮೀನಿಂಗ್ ಅದು ರಿಪೀಟ್ ಆಗುತ್ತೆ ಅಭ್ಯಾಸ. ಅಂದರೆ ಒಂಬತ್ತು ದೃಷ್ಟಾಂತಗಳು ಒಂದೊಂದು ದೃಷ್ಟಾಂತ ಆದ ಮೇಲೂ ಈ ವಾಕ್ಯ ಹಾಗೇ ಬರುತ್ತೆ. ಸೊ ನಾವು ಇದರ ಅರ್ಥ ನೋಡಿದ್ದೀವಿ, ಆ ವಾಕ್ಯ ಮತ್ತು ಹಾಗೇ ಬರುತ್ತೆ. ಸಯ ಯೇಷೋ ಅಣಿಮೈತದಾತ್ಮ್ಯವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹೋವಾಚ ಅಂಥೇಳಿ. ನೀವು ವಿಜ್ಞಾಪನ ಮಾಡುವುದು ಆಗಲೇ, ವಿಜ್ಞಾಪಯತು ವಿಜ್ಞಾಪವನ್ನು ಮಾಡಿರಿ ಉಪದೇಶ ಮಾಡಿರಿ ಅಂತ ಹೇಳಿದಾಗ ಹಾಗೆ ಉಪದೇಶ ಮಾಡ್ತೀನಿ ಅಂತ ತಂದೆ ಹೇಳುವಂಥ ಮಾತು ಅದನ್ನು ಹೇಳ್ತಾ ಇದ್ದಾರೆ. ಸೊ ಅದೇ ಹೇಳುವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಯದಿ ಸ್ವತಃ ಆಚಾರ್ಯರು ಭಾಷ್ಯದಲ್ಲಿ ವಿಸ್ತಾರ ಮಾಡುವಾಗ ಯದಿ ಸ್ವತಃ ಅನ್ಯ ಪರಮೋ ದೇಹೆ ಅಸ್ಮಿನ್ ಸಂವ್ಯವಸ್ಥಿತ ನ ದೃಶ್ಯತೆ ಕುತ ಇತಿ ಭೂಯ ಪಪ್ರಚ್ಯ ಪುತ್ರಕ ಅಗ್ನೈ ಅದೃಶ್ಯಮಾನ ಅಪಿ ನ ಭೇದೋ ನಾಸ್ತಿ ಪುತ್ರಕ. ಭೇದ ಇಲ್ಲ ಅನ್ನುವುದು ಇಲ್ಲ ಮಗನೇ ಅಂಥೇಳಿ. ಅಂದರೆ ಅಜ್ಞಾನಿಗಳು ಅವರು ಸರಿಯಾಗಿ ಅದನ್ನು ಕಾಣದೇ ಇದ್ದರೂ ಕೂಡ ಭೇದ ಅನ್ನುವುದು ಇದ್ದೇ ಇದೆ, ಭೇದ ಇಲ್ಲ ಅನ್ನುವುದು ಇಲ್ಲ. ಡಬ್ಲ್ಯೂ ನೆಗೆಟಿವ್ ಯಾಕೆ ಈ ವಿಧವಾಗಿ ಆಕ್ಷೇಪ ತಗೊಂಡು ಬರ್ತಾರೆ, ಭೇದ ಇಲ್ಲ ಅಂತಾರೆ, ಹಾಗೆ ಭೇದ ಇಲ್ಲ ಅನ್ನುವುದು ಇಲ್ಲ ಅಂಥೇಳಿ ಹೇಳುವುದಕ್ಕಾಗಿ ಪೂರ್ವಪಕ್ಷವನ್ನು ಖಂಡನೆ ಮಾಡುವುದಕ್ಕಾಗಿ ಡಬ್ಲ್ಯೂ ನೆಗೆಟಿವ್ ಬರುತ್ತೆ. ಸೊ ಯಥಾ ಪುಷ್ಪರಸಾಯುಕ್ತ ಅದಾನಂತೋಪಿ ಭೇದಿನಃ ಅದಾನಂತೋಪಿ ಪುರುಷಾಃ ತಥಾ ವಿಷ್ಣೋರ್ಹಿ ಭೇದಿನಃ. ಹೇಗಾದರೆ ಆ ಪುಷ್ಪದ ರಸಗಳು ಆ ಜೇನುತುಪ್ಪದ ಬಿಂದುಗಳು ಅವು ಎಲ್ಲ ಒಟ್ಟಾಗಿ ಸೇರಿಕೊಂಡು ಅದರ ಭೇದ ಗೊತ್ತಿಲ್ಲದೇ ಇದ್ದರೂ ಕೂಡ ಅಜಾನಂತಹ ಅಪಿ ಭೇದಿನಃ ಅವರಿಗೆ ಗೊತ್ತಿಲ್ಲ ಅಂದರೆ ಬಿಂದುಗಳಿಗೆ ತಮ್ಮ ಭೇದ ಗೊತ್ತಿಲ್ಲದೇ ಇದ್ದರೂ ಕೂಡ ಅಜಾನಂತು ಅಪಿ ಆ ಭೇದ ಹೇಗೆ ಆದರೆ ಅಲ್ಲಿ ಇದೆಯೋ ಅದೇ ವಿಧವಾಗಿ ಇಲ್ಲಿ ಇವರಿಗೆ ಭೇದ ಗೊತ್ತಿಲ್ಲದೇ ಇದ್ದರೂ ಕೂಡ ಅದಾನಂತಹ ಅಪಿ ಪುರುಷಃ ತಥಾ ವಿಷ್ಣೋಹಿ ಭೇದಿನಃ ವಿಷ್ಣುವುಕ್ಕಿಂತಲೂ ಭೇದ ಉಳ್ಳವರೇ ಆಗಿದ್ದಾರೆ ಅಂತ ಹೇಳಿ ಹೀಗೆ ತಂದಿಯಿಂದ ಇತಿ ಪಿತ್ರ ಉಪದಿಷ್ಟಃ ಸನ್ ಪುತ್ರ ಪಪ್ರಚ್ಛತಂ ಪುನಃ ಚೇತನಾನಾಂ ಅವಿಜ್ಞಾನಂ ಕಥಮಿತ್ಯೇವ ಚಿಂತೆಯನ್ ತಂ ಪ್ರತ್ಯಾಹ. ಹೇಗೆ ಈ ಅಜ್ಞಾನ ಬರ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂಥೇಳಿ ಆ ಪ್ರಶ್ನೆಯನ್ನು ಮತ್ತು ಕೇಳ್ತಾನೆ, ಅದನ್ನು ಮತ್ತು ವಿಸ್ತಾರ ಮಾಡು ಅಂತ ಹೇಳಿದಾಗ ಆ ದೃಷ್ಟಾಂತಕ್ಕಿಂತ ನೋಡಿದ್ರೆ ಒಂದು ಸ್ಟೆಪ್ ಮೇಲಕ್ಕೆ ಹೋಗಿ ಅಲ್ಲಿ ಕೂಡ ಕನ್ಫ್ಯೂಷನ್ ಇರುವಂತಹ ಇನ್ನೊಂದು ದೃಷ್ಟಾಂತ. ಇದು ಕೂಡ ಎಲ್ಲರೂ ಕೊಡುವಂತಹ ದೃಷ್ಟಾಂತ, ಅಭೇದವನ್ನು ಹೇಳಲಿಕ್ಕೆ ಅವರು ದೃಷ್ಟಾಂತ ಕೊಡ್ತಾರೆ. ಅದೇ ದೃಷ್ಟಾಂತ ಉಪನಿಷತ್ತು ಕೊಟ್ಟು ಭೇದ ಇದೆ, ಅಭೇದ ಇದ್ದಂತೆ ನಿಮಗೆ ತೋರಿದರೂ ಭೇದ ಇದೆ ಅನ್ನೋದಕ್ಕಾಗಿ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಇಮಾ ಸೌಮ್ಯ ನದ್ಯ ಪುರಸ್ತತ್ ಪ್ರಾಚ್ಯ ಸ್ಯಂದಂತೆ ಪಶ್ಚಾತ್ ಪ್ರತೀಚ್ಯಸ್ತಃ ಸಮುದ್ರ ಸಮುದ್ರಂ ಏವ ಆಪಿಯಂತಿ ಸ ಸಮುದ್ರ ಏವ ಭವತಿ ತಾ ಯಥಾ ತತ್ರ ನ ವಿದುಹು ಇಯಂ ಅಹಮಸ್ಮಿ ಇಯಂ ಅಹಮಸ್ಮಿ ಇತಿ ಅಂತೇಳಿ. ಇಲ್ಲಿ ಅದೇ ವಿಧವಾಗಿ ನೋಡ್ರಿ, ನದಿಗಳು ಸಮುದ್ರದ ದೃಷ್ಟಾಂತ. ನದಿ ಪ್ರವಾಹವಾಗಿ ಬರುತ್ತೆ, ಆ ನದಿ ಬಂದು ಸಮುದ್ರದಲ್ಲಿ ಸೇರುತ್ತೆ. ಅನೇಕ ನದಿಗಳು, ಒಂದಲ್ಲ ಎರಡು, ತುಂಬ ನದಿಗಳು. ಸೊ ಈ ನದಿಗಳನ್ನು ಜೀವಂದರ ಜೊತೆಯಲ್ಲಿ ಸೇರಿಸು, ಕಂಪೇರ್ ಮಾಡು. ಸಮುದ್ರ ಪರಮಾತ್ಮ ಇದ್ದಂತೆ ಎಲ್ಲ ನದಿಗಳು ಬಂದು ಸಮುದ್ರದಲ್ಲಿ ಸೇರುತ್ತೆ, ಹಾಗೆ ಎಲ್ಲ ಜೀವಂದರು ಬಂದು ಪರಮಾತ್ಮನಲ್ಲಿ ಸೇರಿಬಿಡ್ತಾರೆ. ಸೇರಿಬಿಟ್ಟ ಮೇಲೆ ನದಿಗಳಿಗೆ ಸಮುದ್ರಕ್ಕೆ ಭೇದ ಇಲ್ಲ, ಎಲ್ಲ ನೀರು ಒಂದಾಗಿ ಬಿಡುತ್ತೆ. ಸೊ ಹಾಗೆ ಜೀವ ಪರಮಾತ್ಮನಲ್ಲಿ ಸೇರಿ ಎಲ್ಲ ಒಂದಾಗಿ ಬಿಡ್ತಾರೆ. ಜೀವ ಪರಮಾತ್ಮ ಅಂತ ಬೇರೆಡು ಹೇಗೆ ನದಿ ಸಮುದ್ರ ಅಂತ ಎರಡು ಬೇರೆ ಬೇರೆ ಇಲ್ಲ, ನದಿಯ ಸಮುದ್ರ ಆಗಿಬಿಡುತ್ತು. ಆದ್ದರಿಂದ ಇಲ್ಲಿ ಕೂಡ ಹಾಗೆ ಇದೆ ದೃಷ್ಟಾಂತ ನೋಡ್ರಿ. ಆ ನೋಡ್ರಿ, ಇದು ಅಭೇದವನ್ನು ಹೇಳುತ್ತೆ, ಜೀವ ಬ್ರಹ್ಮರ ಅಭೇದವನ್ನು ಹೇಳುತ್ತೆ. ಯಾಕಂದರೆ ನದಿಗಳು ಎಲ್ಲ ಹೋಗಿ ಸಮುದ್ರದಲ್ಲಿ ಸೇರಿದಾಗ ಎಲ್ಲ ಒಂದಾಗಿ ಬಿಡ್ತು. ಆದರೆ ಇಲ್ಲಿ ಕೂಡ ಪಂಚಭೇದ, ಎಲ್ಲ ಕಡೆ ಪಂಚಭೇದ ಇದೆ. ಒಂದು ಸೇಮ್ ಸಿಂಪಲ್ ಜೀವ ಬ್ರಹ್ಮ ಭೇದ ಮಾತ್ರ ಅಲ್ಲ, ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ, ಜೀವ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ, ಎಲ್ಲವನ್ನೂ ಹೇಳುವಂಥದ್ದು ಈ ದೃಷ್ಟಾಂತದಲ್ಲಿ ಕೂಡ ನೋಡ್ರಿ. ನದಿ ಒಂದು ನದಿ ಅಲ್ಲ, ಅನೇಕ ನದಿಗಳು. ಆ ನದಿಗಳೆಲ್ಲ ಬಂದು ಸಮುದ್ರದಲ್ಲಿ ಸೇರ್ತು ಒಂದಾಯ್ತಲ್ವ ಅಂಥೇಳಿ. ಒಂದಾಯಿತು ನೀರಿನಲ್ಲಿ ಅಂತ ಹೇಳಿದಾಗ ನಿಜವಾಗ ನಮ್ಗೆ ಅದರಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಗೊತ್ತಾಗೋದಿಲ್ಲ. ಆದರೆ ಆವಾಗಲೂ ಕೂಡ ಆ ಸಮುದ್ರದಲ್ಲಿ ಕೂಡ ವಾಲ್ಯೂಮ್ ಇನ್ಕ್ರೀಸ್ ಇದ್ದೇ ಇದೆ. ಅಷ್ಟೇ ಅಲ್ಲದೆ ಆ ನದಿಗಳೆಲ್ಲ ಹೋಗಿ ಸಮುದ್ರದಲ್ಲಿ ಸೇರಿ ಒಂದಾಗಿ ಬಿಡ್ತಲ್ಲವಾ ಅಂತ ಹೇಳಿದರೆ ನದಿಯ ಅಭಿಮಾನಿ ದೇವತೆ ಹಾಗೇ ಇದ್ದ. ಅಭಿಮಾನಿ ದೇವತೆಗಳು ಹೋಗಿ ಮರ್ಜಾ ಆಗಲಿಲ್ಲ. ಸೊ ನದಿ ಬೇರೆ, ನದಿಯ ಅಭಿಮಾನಿ ದೇವತೆ ಬೇರೆ, ಒಂದು ನದಿ ಇನ್ನೊಂದು ನದಿ ಬೇರೆ, ಒಂದು ನದಿ ಅಭಿಮಾನಿ ದೇವತೆ ಇನ್ನೊಂದು ನದಿ ಅಭಿಮಾನಿ ದೇವತೆ ಬೇರೆ, ಆ ನದಿಗಳು ಸಮುದ್ರದ ಅಭಿಮಾನಿ ದೇವತೆ ಬೇರೆ, ಸಮುದ್ರದ ಒಂದು ಸಮುದ್ರದ ಅಭಿಮಾನಿ ದೇವತೆ, ಇಷ್ಟು ನದಿಗಳ ಅಭಿಮಾನಿ ದೇವತೆಗಳು. ಆದ್ದರಿಂದ ಈ ನದಿಯ ಅಭಿಮಾನಿ ದೇವತೆಗಳು ಹೋಗಿ ಸಮುದ್ರದ ಅಭಿಮಾನಿ ದೇವತೆ ಜೊತೆಯಲ್ಲಿ ಮರ್ಜ ಆಗಿಬಿಟ್ಟಿಲ್ಲ. ಸೊ ಆದ್ದರಿಂದ ಆ ಅಭಿಮಾನಿ ದೇವತೆಗಳು ಆ ನದಿ ಮರ್ಜ ಆದಾಗಲೂ ಬೇರೆ ಬೇರೆಯಾಗಿಯೇ ಇದ್ದಾರೆ. ಆ ನದಿಗಳು ಮರ್ಜ ಆದಾಗ ಸಹಿತ ಆ ನದಿಗಳು ಮತ್ತು ಆ ನೀರು ಸೂರ್ಯನ ರಶ್ಮಿಯಿಂದ ನೀರು ಎವಾಪರೇಟ್ ಆಗಿ ಅದು ಹೋಗಿ ಅಲ್ಲಿ ಮತ್ತು ಮಳೆ ರೂಪದಲ್ಲಿ ಬಂದು ಆ ನದಿಗಳು ಮತ್ತು ತುಂಬಿಕೊಂಡು ಮತ್ತು ಸಮುದ್ರದಲ್ಲಿ ಈ ಸೈಕ್ಲಿಕ್ ಪ್ರಾಸೆಸ್ಸು ನಡೀತಾ ಇದೆ. ಸರಿ, ಕೆಲವು ನದಿಗಳೆಲ್ಲ ಒಣಗೋಯ್ತಲ್ವ ಅಂತ ಹೇಳಿದರೆ, ನಾವು ಅನೇಕ ನದಿಗಳು ಒಣಗೋಗಿತ್ತು ಅಂತ ಹೇಳ್ತೀವಿ. ಹೌದು, ಜಡ ಪದಾರ್ಥಗಳು, ಆದ್ದರಿಂದ ಅಲ್ಲಿ ಮತ್ತು ಭೇದ ಇದ್ದೇ ಇದೆ. ಜಡ ಪದಾರ್ಥಗಳಿಗೆ ಆ ವಿಧವಾಗಿ ಕಂಪ್ಲೀಟ್ ಆಗಿ ಹೊಟ್ಟೋಯಿತು ಅಂತ ಆಗೋದು. ಈಗ ಮಡಿಕೆ ಮುರಿದು ಹೋಗ್ಬೋದು, ಇನ್ನೊಂದು ಮಡಿಕೆ ಮತ್ತು ಮಾಡ್ಬೋದು. ಕೆಲವು ಸಂದರ್ಭದಲ್ಲಿ ಮಡಿಕೆ ಮಾಡದೇನೇ ಇರಬಹುದು, ಆ ಮಣ್ಣು ಮಣ್ಣಿನ ಮುಂಡೆ ಅಂತಲೇ ಇರಬಹುದು. ಹೇಗೆ ಬೇಗ ಜಡ ಪದಾರ್ಥಗಳು ಬೇರೆ, ಚೇತನ ಬೇರೆ. ಆದ್ದರಿಂದ ಆ ಅಭಿಮಾನಿ ದೇವತೆಗಳು ಅವರು ಎಲ್ಲಿ ಹೋಗಿ ಸೇರ್ಬೇಕು ಅಲ್ಲಿ ಹೋಗಿ ಸೇರಿಬಿಡ್ತಾರೆ, ಅವರು ನಾಶವಾಗಿ ಬಿಡೋದು. ನದಿಗಳು ಒಣಗಿ ಹೋದ ಮೇಲೆ ಕೂಡ ಆ ಅಭಿಮಾನಿ ದೇವತೆಗಳು ಅವರು ಎಲ್ಲಿ ಹೋಗಿ ಸೇರ್ಬೇಕು ಅಲ್ಲಿ ಸೇರಿಬಿಡ್ತಾರೆ, ಅವ್ರ ಕಾರ್ಯ ಮುಗೀತಷ್ಟೇ, ಅಲ್ಲಿ ಅವ್ರ ಫಂಕ್ಷನಾಲಿಟಿ ಅಲ್ಲಿ ಮುಗೀತಷ್ಟೇ. ಆದರೆ ಆ ಜೀವಂದರಿಗೆ ಏನು ನಿತ್ಯ, ಜೀವ ನಿತ್ಯ, ಆದ್ದರಿಂದ ಅವರಿಗೇನು ತೊಂದರೆ ಇಲ್ಲ. ಆದ್ದರಿಂದ ಈ ದೃಷ್ಟಾಂತ ಸಹಿತ ಹೇಳುವಾಗ ಅಲ್ಲಿ ಅದನ್ನೇ ಹೇಳ್ತಾರೆ. ಸೊ ಈ ವಿಧವಾಗಿ ಇವೆಲ್ಲವೂ ಕೂಡ ಭೇದ ಚಿಂತನೆ ಬರಲೇಬೇಕು. ಆ ಭೇದ ಚಿಂತನೆ ಇಲ್ಲ ಅಂತ ಹೇಳಿದರೆ ಅರ್ಥವಿಲ್ಲದೆ ಮಾತು ಆಗತ್ತೆ ಅಂಥೇಳಿ ಅಲ್ಲಿ ಹೇಳುವಾಗ ಅದನ್ನು ಇದು ಹೇಳಿಬಿಟ್ಟು ಉಪನಿಷತ್ತು ಮತ್ತೆ ಹೇಳುತ್ತೆ, ಏವಮೇವ ಖಲು ಸೌಮ್ಯ ಇಮಾಹ ಸರ್ವಾಹ ಪ್ರದಾಹ ಸ್ವತಃ ಆಗಮ್ಯ ನ ವಿದುಹು ಸ್ವತಃ ಆಗಚ್ಛಾಮಹ ಇತಿ ತೈಹ ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಶಕೋ ವಾ ಯದ್ಯದ್ಭವಂತಿ ತತ್ತದಾ ಭವಂತಿ ಅಂಥೇಳಿ. ಅದೇ ವಿಧವಾಗಿ ಮಗನೇ, ಇಲ್ಲಿ ಪ್ರಜೆಗಳು, ಎಲ್ಲ ಪ್ರಜೆಗಳು, ಇಲ್ಲಿ ಪ್ರಜೆಗಳು ಅಂತ ಹೇಳಿದಾಗ ಚೇತನರನ್ನೇ ಇಟ್ಕೊಂಡಿದ್ದಾರೆ. ಪ್ರಜೆಗಳು ಶ್ರೀಹರಿಯಿಂದ ಹುಟ್ಟಿ ಬಂದರೂ ಕೂಡ ಶ್ರೀಹರಿಯಿಂದ ಹುಟ್ಟಿದ್ದಾರೆ ಅಂತವ್ರಿಗೆ ಗೊತ್ತಾಗೋದಿಲ್ಲ. ನಾವು ಓಹೋ, ನಾವು ಶ್ರೀಹರಿಯಿಂದ, ಅಫ್ಕೋರ್ಸ್ ನಾವು ಶಾಸ್ತ್ರದ ಮೂಲಕವಾಗಿ ಗೊತ್ತಾಗುತ್ತೆ, ಅನುಭವ ಗೊತ್ತಾಗ್ತಾ ಇಲ್ಲ, ಶ್ರೀಹರಿಯಿಂದ ನಾವು ಹುಟ್ಟಿ ಬಂದಿದ್ದೀವಿ ಅಂತ ಅವ್ರಿಗೆ ತಿಳಿಯೋದಿಲ್ಲ. ಶ್ರೀಹರಿ ಅಧೀನದಲ್ಲಿಯೇ ಇದ್ದರೂ ಕೂಡ ಶ್ರೀಹರಿಯನ್ನು ಆಶ್ರಯ ಮಾಡಿಕೊಂಡಿದ್ದಾರೆ ಅನ್ನೋದು ತಿಳಿಯೋದಿಲ್ಲ ನಮಗೆ, ತಿಳಿತಾ ಇಲ್ಲ. ಆದ್ದರಿಂದಲೇ ತಿಳಿದಿದ್ದರೆ ಈ ಅಭೇದವಾದಗಳು ಬರ್ತಾನೇ ಇದ್ದಿಲ್ಲ, ತಿಳಿದಿಲ್ಲ ಆದ್ದರಿಂದಲೇ ಈ ಅಭೇದವಾದಗಳು ಬರುವಂಥದ್ದು. ಆದ್ದರಿಂದ ನಾನು ಹರಿ ಒಂದೇ, ನಾನು ಐ ಆಮ್ ನಾಟ್ ಏಬಲ್ ಟು ನೋ, ನನ್ನಕ್ಕಿಂತ ಬೇರೆ ಆದ ಹರಿ ಇದ್ದಾನಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಾನೇ ಹರಿ, ನಾನೇ ಪರಮಾತ್ಮ ಅಂತ ಹೇಳಿ ಹೀಗೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ. ಹರಿಯ ಅಧೀನದಲ್ಲಿ ಇರೋದೇ ಅವ್ರಿಗೆ ತಿಳುವಳಿಕೆ ಆಗ್ತಾ ಇಲ್ಲ, ಹರಿಯಿಂದ ಹುಟ್ಟಿ ಬಂದಿದ್ದಾರನ್ನೂ ತಿಳುವಳಿಕೆ ಆಗ್ತಾ ಇಲ್ಲ, ನಾನೇ ಹರಿ ಅಂತ ಹೇಳಿ ಹೊರಟಿದ್ದಾರೆ. ಆ ಹರಿಯನ್ನು ಆಶ್ರಯ ಮಾಡಿಕೊಂಡಿದ್ದಾರೆ ಅಂತ ಅವ್ರಿಗೆ ತಿಳಿದಿಲ್ಲ, ಅಷ್ಟು ಮಾತ್ರಕ್ಕೆ ಆ ವಿಧವಾಗಿ ಹೇಳೋದು ಸರಿಯಲ್ಲ. ಸೊ ಈವನ್ ಇಫ್ ದೇ ಡು ನಾಟ್ ನೋ, ಆ ಭೇದವನ್ನು ಅವರು ಅರಿಯಲೇಬೇಕು. ಹಾಗೆ ಅರಿತಿಲ್ಲ, ಭೇದವನ್ನು ನೋಡಲಿಲ್ಲ ಅಂತ ಹೇಳಿದರೆ ಅವರು ಮುಂಚೆ ಹೇಳಿದಂತೆ ಹುಲಿ, ಸಿಂಹ, ತೋಳು, ಹಂದಿ, ಕೀಟಕಗಳು, ಪಕ್ಷಿಗಳು, ಇದೆ ಇಲ್ಲ ನೊಣ, ಇಂಥ ಚಿಕ್ಕ ಚಿಕ್ಕ ಅಲ್ಪವಾದ ಪ್ರಾಣಿಗಳವಾಗಿ ಜನ್ಮ ತಾಳುವುದು ಆಗತ್ತೆ ಅಂಥೇಳಿ, ಗುಂಗಾಡು, ನೊಣ, ಹೀಗೆ ಏನೋ ಆಗುವಂಥ ಜನ್ಮಗಳು ಬರುತ್ತೆ ಅಂಥೇಳಿ ಹೇಳ್ತಾ ಅದು ಎಷ್ಟು ನಿಷಿದ್ಧವಾಗಿ ಇರುವ ಚಿಂತನೆ, ಅಂತಹ ಚಿಂತನೆ ಮಾಡಲೇಬಾರದು ಅಂತ ಹೇಳಿ ಇಲ್ಲಿ ಭೇದವನ್ನು ಅಭೇದ ಇದ್ದಂತೆ ತೋರುವ ಸಂದರ್ಭದಲ್ಲಿ ಸಹಿತ ನಾವು ಭೇದವನ್ನೇ ನೋಡಬೇಕು. ಅಲ್ಲಿ ಕೂಡ ಭೇದ, ನದಿ ನದಿಗಳಿಗೆ ಭೇದ, ನದಿಯ ನೀರಿಗೂ ನದಿಯ ಅಭಿಮಾನಿ ದೇವತೆಗಳಿಗೂ ಭೇದ, ನೀರಿನಲ್ಲಿ ಕೂಡ ಜಡ ಜಡ ನೀರಿಗೆ ಜಡ ಜಡ ಭೇದ, ಜೀವ ಜಡ ಭೇದ, ಎಲ್ಲ ಪಂಚಭೇದಗಳನ್ನು ಅಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು ಅಂಥೇಳಿ ಅದು ಭೇದ ನೋಡದೇ ಇದ್ದರೆ ಏನಾಗತ್ತೆ ಅಂತಾನು ಹೇಳಿದ ಮೇಲೆ ಮತ್ತು ಅದೇ ಪೂರ್ತಿ ವಾಕ್ಯ ಅದನ್ನು ಮತ್ತು ಅದು ಹೇಳ್ತಾರೆ. ಸ ಏಷೋ ಅಣಿಮಯಿ ತದಾತ್ಮವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯೇವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯೇತಿ ಹೋವಾಚ ಅಂಥೇಳಿ ಆ ಖಂಡ ಅದಕ್ಕೆ ಹೇಳುತ್ತೆ. ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಸೊ ಪ್ರಶ್ನೆಗಳಿಗೆ ಅವಕಾಶ ಕೊಡೋಣ ಅಂಥೇಳಿ ಶ್ರೀಕೃಷ್ಣಾರ್ಪಣ ವಸ್ತು. ನಾನು ಪ್ರಶ್ನೆಗಳಿದ್ದರೆ ಕೇಳಬಹುದು ಹರೇಶ್.